ಆಶ್ರಿತಾವಾ ನಿತ್ಯೇನವಾ ನಿತ್ಯೇನವಾ ಅಥ ಆನಂದೀಹಿ ಏವ ಏಷಃ ಭವತಿ ನ ಅನಾನಂದಂ ಕಂಚಿದುಪಸ್ಪೃಶತಿ ಇತಿ ಔತ್ತಾಲಕ ಶ್ರುತೌ ವಿಕಲ್ಪಾಂ ನಾನಾತ್ ಅನ್ಯ ದೇಹಸ್ಯಾಪಿ ಭಾವಂ ಜೈಮಿನಿಹಿ ಮನ್ಯತೆ. ಜೈಮಿನಿಗಳು ಹೇಳಿದರು, ಅವರು ಕೂಡ ಬೇರೆ ದೇಹ ಇದೆ ಅಂತ ಅವ್ರು ಹೇಳಿದರು. ಇಲ್ಲಿ ವಿರೋಧ ಬಂತೀಗ. ಅವ್ರು ಹೇಳಿದ್ದು ಚೈತನ್ಯ ಮಾತ್ರವಾದ ದೇಹ, ಸ್ವರೂಪ ದೇಹ, ಬೇರೆ ದೇಹ ಇರೋದಿಲ್ಲ ಅಂಬ ರೀತಿಯಲ್ಲಿ ಅವ್ರು ಹೇಳಿದರೆ, ಇವರು ಹೇಳಿದ್ರು ಇಲ್ಲ ಅಲ್ಲಿ ಬೇರೆ ದೇಹನೂ ಇರುತ್ತೆ ಅಂತ ಹೇಳಿದರು. ಸವಾ ಏಷಾ ಏವಂ ವಿತ್ ಪರಂ ಅಭಿಪಶ್ಯತಿ ಅಭಿಶೃಣೋತಿ ಜ್ಯೋತಿಷೈವ ರೂಪೇಣ ಚಿತಾವಾ ಅಚಿತಾವಾ. ಇದು ಪದ ಇರೋದು. ಚಿತಾವಾ ಅಂದ್ರೆ ಜ್ಞಾನಮಯವಾದ ದೇಹ, ಅಚಿತ ಜಡವಾದ ದೇಹನೂ ಇರುತ್ತೆ ಅಂತ ಹೇಳಿದರು. ಇದು ಸಮಸ್ಯೆ ಕಾರಣ ಆಯ್ತು. ನಿತ್ಯೇನವಾ ಅನಿತ್ಯೇನವಾ, ನಿತ್ಯ ದೇಹ ಇರುವ ಅದು ಅನಿತ್ಯ ದೇಹ, ಬಾಹ್ಯ ದೇಹ ಯಾವಾಗಲೂ ಏನದು ಅನಿತ್ಯ, ಸ್ವರೂಪ ದೇಹ ಯಾವಾಗಲೂ ನಿತ್ಯ. ಅನಿತ್ಯೇನವಾ ಅದು ಯಾವುದೇ ದೇಹ ಇದ್ರೂ ಕೂಡ ಅಥ ಆನಂದೀಹೇವ ಏಷ. ಆಗೊಂದು ಪ್ರಶ್ನೆ ಬಂತು, ನಮಗೆ ಬಾಹ್ಯ ದೇಹ ಇದೆ, ಈಗ ದುಃಖನೂ ಇದೆ, ಅಲ್ಲೂ ಬಾಹ್ಯ ದೇಹ ಇದೆ ಅಂದ್ರೆ ಏನಿಂದ ಎಂತಾಯ್ತು ದುಃಖ ಇದೆ ಅಂತಾಯ್ತು ಅಂದ್ರೆ, ಇಲ್ಲ ಅಲ್ಲಿ ಬಾಹ್ಯ ದೇಹ ಯಾವುದಕ್ಕೆ ಕಾರಣವಾಗೋದಿಲ್ಲ, ದುಃಖಕ್ಕೆ ಕಾರಣ ಆಗೋದಿಲ್ಲ ಅಂತ ಹೇಳಿ. ನಮ್ಮಲ್ಲೇನೆ ಒಂದು ಮೇಲೆ ಬಟ್ಟೆ ಹಾಕೊಂಡಿದ್ದಾನೆ, ಹರದ ಬಟ್ಟೆ ದುಃಖ ಆಗುತ್ತೆ, ಹೊಸ ಬಟ್ಟೆ ದುಃಖ ಆಗುತ್ತಾ? ಗೊತ್ತಾಯ್ತಾ? ಬಟ್ಟೆ ಅಂದ್ರೆ ದೇಹ. ಯಾವ ದೇಹ ದುಃಖಕ್ಕೆ ಕಾರಣ ಆಗುತ್ತೆ ನಮಗೆ? ರೋಗಾದಿಗಳಿಂದ ಕೂಡಿದ ದೇಹ. ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಅಂಗವಿಕಲವಾದ ದೇಹ ನಮಗೆ ಕಾರಣ ಆಗಬಹುದು. ಆದ್ರೆ ಮೋಕ್ಷದಲ್ಲಿ ಬಾಹ್ಯ ದೇಹ, ಎಂತ ದೇಹ ಇದೆ? ಶುದ್ಧವಾದ ದೇಹ ಇದೆ. ಸ್ವರೂಪ ದೇಹ ಜೊತೆ ಕೂಡ ಯಾವ್ದಿದೆ ಮೇಲೆ? ಶುದ್ಧವಾದ ದೇಹ ಇದೆ. ಅದಕ್ಕೆ ಆನಂದೀಹೇ ವೇಷ ಭವತಿ. ಆ ದೇಹ ಇದ್ರೂ ಅವಳು ಏನಾಗ್ತಾನೆ? ಆನಂದವಾಗಿರ್ತಾನೆ. ಮತ್ತೇನು ಉತ್ತರ ಕೊಟ್ಟಿದ್ದು? ಸಂಸಾರದಲ್ಲಿ ಅದಕ್ಕೆ ದುಃಖ ಇದೆ ಅಂದ್ರೆ ಸ್ವರೂಪ ದೇಹದ ಜೊತೆಗೆ ಬಾಹ್ಯ ದೇಹನೂ ಇದೆ, ಅದಕ್ಕೆ ದುಃಖ ಪಡ್ತಾನೆ. ಮುಕ್ತಿ ಹೋದಾಗ ಬಾಹ್ಯ ದೇಹ ಇರೋದಿಲ್ಲ, ಸ್ವರೂಪ ದೇಹ ಮಾತ್ರ ಇರ್ತಾ ಇದೆ, ಆದ್ರಿಂದ ಅವನಿಗೆ ದುಃಖ ಆಗೋದಿಲ್ಲ ಅಂತ ಹೇಳಿದ್ರು. ಈಗ ಬಾಹ್ಯ ದೇಹ ಇದೆ ಅಂತ ಹೇಳಿದ್ರೆ ಸಮಸ್ಯೆ ಬಂತು ಅಂತ ಕೇಳಿದ್ರೆ, ಬಾಹ್ಯ ದೇಹ ಎರಡು ವಿಧ. ಎಂಥದ್ದು? ದುಃಖ ಕಾರಣವಾಗ ಬಾಹ್ಯ ದೇಹ ಬೇರೆ, ಸುಖಕ್ಕಾಗ ದೇಹ ಬೇರೆ. ನಮ್ಮಲ್ಲೇನೆ ತಾರುಣ್ಯಾದಿಗಳಿದ್ದ ಏನಿಸುತ್ತೆ? ದೇಹ ಖುಷಿ ಪಡ ಆಮೇಲೆ ಏನಾಗುತ್ತೆ? ಓ ಹೋಗ್ಬಾರ್ದೆ ಅಂತ ಹೇಳ್ಕೊತಾರೆ. ಗೊತ್ತಾ? ಹಣ್ಣು ಮುದುಕರು ರೋಗಿಗಳು ಏನನ್ಕೋತಾರೆ? ಹೋದ್ರೆ ಸಾಕು ಅಂತಾರೆ. ಅದೇ ದೇಹ ಸುಖಕ್ಕೆ ಕಾರಣ ಆಯ್ತು, ದುಃಖಕ್ಕೆ ಕಾರಣ ಆಯ್ತು. ಬಟ್ ಇಲ್ಲಿ ಮೋಕ್ಷದಲ್ಲಿರ್ತಕ್ಕಂಥ ದೇಹ ಎಂಥ ದೇಹ ಅದು? ತಿನ್ಮಾತ್ರ ದೇಹದ ಮೇಲಿರತಕ್ಕಂತಹ ದೇಹ ಕೂಡ ಎಂಥದ್ದು? ಜ್ಞಾನಕ್ಕೆ ಆನಂದಕ್ಕೆ ಕಾರಣವಾಗ್ತಕ್ಕಂಥ ದೇಹ. ಆದ್ರಿಂದ ಅವನು ಆನಂದದಲ್ಲೇ ಇರ್ತಾನೆ. ಹೇಳ್ತಾರೆ, ಅದನ್ನ ಹೇಳ್ತಾರೆ ಈಗ. ಕಂಚಿತ್ ಉಪಸ್ಪೃಶೆ ಇತಿ ಔದ್ದಾಲಕ ಶ್ರುತೌ ವಿಕಲ್ಪಾಂ ನಾನಾತ್ ಅನ್ಯ ದೇಹಸ್ಯಾಪಿ ಭಾವಂ ಜೈಮಿನಿಹಿ ಮನ್ಯತೆ. ಸ್ವರೂಪ ದೇಹದ ಜೊತೆಗೆ ಅನ್ಯ ದೇಹನೂ ಇದೆ ಅಂತ ಹೇಳಿ ಜೈಮಿನಿಗಳು ಹೇಳಿದರು. ಓಂ ದ್ವಾದಶಾಹವತು ಉಭಯ ವಿಧಂ ಬಾದರಾಯಣು ಅತಃ ಓಂ. ವೇದವ್ಯಾಸ ಹೇಳ್ತಾರೆ ಎರಡೂ ಸರಿ ಅಂತ ಹೇಳ್ಬಿಟ್ಟು. ತತ್ವ ಪ್ರಕಾರ ದೇಹ ತತ್ವ ಸದ್ಭಾವಂ ಅಭ್ಯುಪಗಚ್ಚತ್ ಸೂತ್ರ ಉಪನ್ಯಾಸ ವ್ಯಾಚಷ್ಟೇ ಭಾವಮಿತಿ. ದೇಹ ಸದ್ಭಾವವನ್ನು ಒಪ್ಪತಕ್ಕಂಥ ಸೂತ್ರವನ್ನ ಉಪನ್ಯಾಸ ಉಲ್ಲೇಖ ಮಾಡಿ ವ್ಯಾಚಷ್ಟೇ ವ್ಯಾಖ್ಯಾನ ಬರೀತಾ ಇದ್ದಾರೆ. ಭಾವಮಿತಿ ಚಿನ್ಮಾತ್ರ ದೇಹಾತಿರಿಕ್ತ. ಅಲ್ಲ, ಆಚಾರ ಕೋಟ್ ಮಾಡೋದಿಲ್ಲ, ವೇದವ್ಯಾಸರು ಕೋಟ್ ಮಾಡ್ತಿದ್ದಾರೆ. ಆಚಾರಲ್ಲ ಕೋಟ್ ಮಾಡ್ತಿರೋದು, ವೇದವ್ಯಾಸರು ಕೋಟ್ ಮಾಡ್ತಾರೆ. ಯಾತಕ್ಕೆ ಕೋಟ್ ಮಾಡ್ತಾರೆ? ತಮ್ಮ ಶಿಷ್ಯರನ್ನು ಕೋಟ್ ಮಾಡ್ತಾರೆ. ಗೊತ್ತು, ಶ್ರೀಪಾದರಾಜರು ಕೋಟ್ ಮಾಡಲಿಲ್ಲ ಶಿಷ್ಯರನ್ನ. ಇದಿರದಾವ ನಿಮಗೆ ವ್ಯಾಸಮುನಿರಾಯ ಅಂತ ಹೇಳಿದ್ರು ಕೂಡ ಅವ್ರು ದೊಡ್ಡ ಅವ್ರ ಗುರುಗಳೇ, ಅವ್ರ ಶಿಷ್ಯರೇನೆ. ಸೊ ಶಿಷ್ಯರನ್ನು ಕೋಟ್ ಮಾಡೋ ಅಭ್ಯಾಸ ಯಾರು ಹಾಕಿದ್ರು? ವೇದವ್ಯಾಸದೇವರೇ ಹಾಕಿದ್ರು. ಅದು ಯಾತಕ್ಕೆ ಅಂದ್ರೆ ಪ್ರಸಿದ್ಧಿ ಬರಲಿ ಅಂತೇಳಿ. ಶಿಷ್ಯರ ಹೆಸರನ್ನು ಗುರುಗಳು ಹೇಳಿದಾಗ ಏನಾಗುತ್ತದ? ಪ್ರಸಿದ್ಧಿ ಕಾರಣ. ಬೈದು ಬಿಟ್ರೆ ಅದು ಅಪ್ರಸಿದ್ಧಿ ಕಾರಣ. ಗುರುಗಳೇ ಒಪ್ಪಿಲ್ಲ ದೋಷ. ಗೊತ್ತಾಯ್ತು? ಅದಕ್ಕೆ ಸರ್ಟಿಫಿಕೇಟ್ ಎಲ್ಲಿಂದ ತರಬೇಕು? ಯಾವಾಗ್ಲೂ ಗುರುಗಳೇ ಅಂತ ಚೀಫ್ ಮಿನಿಸ್ಟರ್ ತಂದ್ರೆ ಸರ್ಟಿಫಿಕೇಟ್ ಆಗೋದಿಲ್ಲ. ಯಾರಿಂದ ತರಬೇಕು? ಅದನ್ನ ಗುಡ್ ಅನ್ಸ್ಕೋಬೇಕಾದ್ರೆ ಗುರುಗಳಿಂದ ತರಬೇಕು. ಅದಕ್ಕೋಸ್ಕರನೇ ಗುರುಗಳು ಆ ರೀತಿ ಹಾಕೊಟ್ಟು ವಿದ್ಯಾಭ್ಯಾಸ ದೇವರೇನೆ. ಜೈಮಿನಿಗಳು, ಔಡಲೋಭಿಗಳು, ಬಾದರಿಗಳು, ಎಲ್ಪ ಕಾಶಕೃಷ್ಣ, ಪೈಲ ಇವರ ಹೆಸರು ಹೇಳ್ತಾ ಅವರೆಲ್ಲ ನಮಗೆ ಒಪ್ಪಿಗೆ ಇರೋರು ಅಂತ ಅರ್ಥ. ಆ ಶಿಷ್ಯರಲ್ಲೂ ಕೂಡ ಇವ್ರನ್ನ ಕರೆಯ ಅವ್ರನ್ನ ಬೇಡ ಅಂತ ಹೇಳ ಹಾಗೆ ಕಾಂಪಿಟೆನ್ಸ್ ಇರೋ ಶಿಷ್ಯ ಆಗ್ಬೇಕಲ್ಲ, ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಆಚಾರ ಅರ್ಥ ಬರುದು, ಅವ್ರಿಗೆ ಓಟ್ ಮಾಡ್ಲಿಕ್ಕೆ ಕಾರಣ ಇದೇ ಅಂತ. ದೇಹ ಸದ್ಭಾವಂ ಅಭ್ಯುಪಗಚ್ಚ ಸೂತ್ರ ಉಪನ್ಯಾಸ ವ್ಯಾಚಷ್ಟೇ ಭಾವಮಿತಿ. ಚಿನ್ಮಾತ್ರ ದೇಹಾತಿರಿಕ್ತ ದೇಹೋಪಿ ಮುಕ್ತಾನಾಂ ವಿದ್ಯತೆ. ಚಿನ್ಮಾತ್ರ ದೇಹಕ್ಕಿಂತ ಬೇರೆದಾದ ದೇಹ ಕೂಡ ಮುಕ್ತರಿಗಿರ್ತಾ ಇದೆ. ಯಾಕೆ? ಶ್ರುತ್ಯುಕ್ತತ್ವಾತ್ ವೇದರೆ ಹೇಳಿರೋದ್ರಿಂದ. ಈ ವೀತಿ ಜೈಮಿನಿರ್ ಆಚಾರ್ಯೋ ಮನ್ಯತೆ ಇತಿ ಭಾವ. ಜೈಮಿನಿ ಆಚಾರ್ಯ ಹೇಳಿದ್ದಾರೆ. ಓಂ ದ್ವಾದಶಾಹವದು ಉಭಯ ವಿಧಂ ಬಾತರಾಯಣೋ ಅತಃ ಓಂ. ವೇದವ್ಯಾಸ ಹೇಳ್ತಾರೆ ಎರಡೂ ಸರಿ ಅಂತ ಹೇಳ್ಬಿಟ್ಟು. ಬ್ರಾಹ್ಮಣ ದೇಹ ಅಂತ ಹೇಳಿ ಸ್ವರೂಪ ದೇಹ ಅಂತ ಹೇಳಿದ್ರು ಸರಿ, ಮತ್ತೆ ಬೇರೆ ದೇಹ ಇರುತ್ತೆ ಅಂತ ವಿರೋಧ ಇಲ್ಲ ಅಂತ ಹೇಳ್ಬಿಟ್ರು. ಯಾಕೆ? ಅವ್ರು ಸ್ವರೂಪ ದೇಹ ಇರುತ್ತೆ ಅಂತ ಹೇಳಿದ್ರು ಬಾಹ್ಯ ದೇಹ ಇರೋದಿಲ್ಲ ಅಂತ ಅವ್ರೇನು ಹೇಳಲಿಲ್ಲ. ಅನುಕ್ತಿ ಯಾವಾಗಲೂ ಯಾವ್ದಕ್ಕೆ ಕಾರಣ ಆಗೋದಿಲ್ಲ? ವಿರೋಧಕ್ಕೆ ಕಾರಣ ಆಗೋದಿಲ್ಲ. ಇಲ್ಲೇ ಹೇಳ್ತಾರೆ ವೇದನೆ ಕೊಟ್ಟು ಮಾಡಿರೋದು ಒಪ್ಪಬೇಕು ಅಂತ ಹೇಳಿದ್ರು. ಅದ್ ಹೇಗೆ ಸಾಧ್ಯ, ಎರಡು ಹೇಗಾಗುತ್ತೆ ಅಂದ್ರೆ ಉತ್ತರ ಕೊಡ್ತಾರೆ. ದ್ವಾದಶಾಹವತ್ ಯಥಾ द्वादशाः कृत्वात्मकः सत्रात्मकः इति भवति एव मुक्तभोगो बाह्यशरीरकृतः चिन्मात्रकृतश्च भवति इति ಬಾದರಾಯಣ ಮನ್ಯತೆ. ಈ ರೀತಿಯಲ್ಲಿ ಮುಕ್ತರಿಗೆ ಭೋಗ ಅನ್ನೋದು ಬಾಹ್ಯ ಶರೀರದಿಂದನೂ ಬರಬಹುದು, ಚಿನ್ಮಾತ ಕೃತವಾಗಿಯೂ ಇರಬಹುದು. ಆದ್ರಿಂದ ಸರಿ ಅಂತ ಹೇಳಿಬಿಟ್ಟು ಏನು ಅಂದ್ರೆ ಹೇಳ್ತಾರೆ ನನಗೆ ಅದೇ ನಾನು ಏವ ಮತದ್ವಯಸ್ಯ ಪರಸ್ಪರ ವಿರುದ್ಧತ್ವಾತ್ ಕಿಂ ತತ್ ಸ್ವಮತಂ ಇತ್ಯಾಶಂಕಾಂ ಪರಿಹರತ್ ಸೂತ್ರಂ ಪಠಿತ್ವ ವ್ಯಾಚಷ್ಟೇ. ಇಬ್ಬರಿಗೂ ವಿರೋಧ ಬಂದಾಗ ತಮ್ಮ ಅಭಿಪ್ರಾಯ ಏನೋದನ್ನು ವೇದವ್ಯಾಸ ಹೇಳ್ತಾರೆ, ಇಬ್ಬರು ಬಿಟ್ಟುಕೊಡೋದಿಲ್ಲ, ಇಬ್ಬರು ಸರಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ದ್ವಾದಶ ಇತಿ. ಮುಕ್ತಾನಾಂ ದೇಹ ಭಾವ ಭಾವಾಖ್ಯ ಉಭಯಮಪಿ ಶವತಮೇವ. ಮುಕ್ತಾನಾಂ ದೇಹ ಭಾವ ಅಭಾವ, ಬೇರೆ ದೇಹ ಇರೋದು ಇಲ್ಲದೆ ಇರೋದು ಎರಡು ಕೂಡ ಏನದು, ಉಭಯಮಪಿ ಸ್ವಮತಮೇವ. ಜೀವಿನಿಗಳು ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ ಅಲ್ಲ, ನಾವು ಹೇಳ್ಕೊಟ್ಟಿದ್ದೇನೆ ಅವ್ರು ಹೇಳಿರೋದ್ರಿಂದ ಸರಿ ಅಂತ ಅರ್ಥ. ನಾವು ಹೇಳ್ಕೊಟ್ಟಿದ್ದೇನೆ ಹೇಳಿರೋದ್ರಿಂದ ಸರಿಯಾಗಿದೆ. ಕುತಃ ಪ್ರಮಾಣವತ್ವ, ಎರಡಕ್ಕೂ ಪ್ರಮಾಣ ಇರೋದ್ರಿಂದ. ಕಥ ಉಭಯಂ ವಿರುದ್ಧಂ ಸ್ವಮತಮಿತಿ ವೈಭವ್, ಅದು ಹೇಗೆ ಇರುತ್ತೆ ಇಲ್ಲ ಅನ್ನೋದು ವಿರುದ್ಧ ಆಗ್ಲಿಲ್ವಾ, ಹೇಗೆ ಎರಡು ಆಗುತ್ತೆ ಅಂದ್ರೆ ವೈಭವ್ ಆಗಲ್ಲ. ಯಥಾ ಖಲು ದ್ವಾದಶಾ ಯಾಗಸ್ಯ ಕೃತೃತ್ವ ಸತ್ರತ್ವ ಚ ಅವಿರುದ್ಧಂ, ಯಜಮಾನಿಚ್ಛೆಯ ಏಕಯಜಮಾನತ್ವೇ ಕೃತೃತ್ವಸ್ಯ ಅನೇಕ ಯಜಮಾನತ್ವೇ ಸತ್ರತ್ವಸ್ಯ ಸಂಭವಾತ್ ಏವಂ ಮುಕ್ತೇಚ್ಛೆಯ ಭೋಗಾರ್ಥಂ ದೇಹಭಾವ ಅಭಾವಯೋ ಅವಿರೋಧೇನ ಉಪಪತ್ತೇರಿತಿ ಭಗವಾನ್ ಬಾದರಾಯಣೋ ಮನ್ಯತೆ ಇತಿ ಭಾವ. ಒಂದು ಯಾಗ ಇದೆ, 12 ದಿವಸ ಮಾಡತಕ್ಕಂಥ ಯಾಗ ಅಂತಿದೆ. ಅದನ್ನ ಎರಡು ರೀತಿ ಮಾಡಬಹುದು, ಒಂದು ಯಾಗಾತ್ಮಕ, ಇನ್ನೊಂದು ಕೃತ್ವಾತ್ಮಕ. ಕೃತ್ವಾತ್ಮಕವಾದಂತಹ ಬೇಕಾದ್ರೂ ಮಾಡಬಹುದು, ಅಥವಾ ಬರೀ ಯಾಗ ಬೇಕಾದ್ರೂ ಅನ್ನ ಹೇಳ್ತಾರೆ ನೋಡಿ. ಯಜಮಾನೇಚ್ಛೆಯ ಏಕ ಯಜಮಾನತ್ವೇ ಕೃತೃತ್ವಸ್ಯ ಅನೇಕ ಯಜಮಾನತ್ವೇ ಸತ್ರತ್ವಸ್ಯ. ಒಬ್ಬನೇ ಕುತ್ಕೊಂಡು ಮಾಡಿದಾಗ ಕೃತು ಅಂತಾರೆ, ಅನೇಕರು ಮಾಡಿದಾಗ ಸತ್ರ ಅಂತ ಕರೀತಾರೆ. ಡಿಫರೆನ್ಸ್ ಇದೆ, ಅನೇಕ ಕರ್ತೃಕ ಯಾಗ ಸತ್ರ, ಏಕ ಕರ್ತೃಕ ಯಾಗ ಕೃತು. ಗೊತ್ತಾಯ್ತಾ? ದ್ವಾದಶ ಅದು ಎರಡು ರೀತಿ ಮಾಡಕ್ಕೆ ಬರುತ್ತೆ. ಸರ್ವಮೂಲ ಪಾರಾಯಣ, ಈಗ ಒಬ್ಬನೇ ಮಾಡಿದೆ 15 ದಿವಸ, ಸರಿ 15 ದಿವಸಕ್ಕೆ ಮುಗಿಯುತ್ತೆ. ಗೊತ್ತಾಯ್ತು ಸರ್ವಮೂಲ ಸರಿಯಾಗಿ ಮಾಡಿದ್ರೆ ಎಷ್ಟು ದಿವಸಕ್ಕೆ ಮುಗಿಯುತ್ತೆ? 15 ದಿವಸಕ್ಕೆ ಮುಗಿಯುತ್ತೆ. ಹೆಚ್ಚು ಸ್ಟ್ರೈನ್ ಮಾಡಿಕೊಳ್ಳದೆ ಮಾಡಬಹುದು. ಕರೆಕ್ಟ್, ಅದನ್ನು ಬರೆದು ಬಿಟ್ಟಿದೆ. ಹೇಗೆ ಮಾಡಬಹುದು? ಭಾಗದ ಸಪ್ತಾಹ ಕ್ರಮ ಹೇಗಿದೆಯೋ, ಸರ್ವಮೂಲ ಪಾರಾಯಣ ಕ್ರಮ ಅಂತಿದೆ, ಆ ಪ್ರಕಾರ ಮಾಡಿ 15 ದಿವಸ ಕರೆಕ್ಟಾಗಿ ಮುಗಿಯುತ್ತೆ. ಒಂದೇ ದಿವಸ 15 ಜನಕ್ಕೂ 1 ದಿವಸನೂ ಮುಗಿಯುತ್ತೆ. 15 ಜನ ಕೂತ್ಕೊಂಡ್ರೆ 1 ದಿವಸಕ್ಕೆ ಮುಗಿಸ್ಬಿಡ್ಬೋದು. 15 ಜನ ಇದ್ದಾರಲ್ಲ, ಈಗ ಆ ರೀತಿ ಮಾಡೋಕ್ಕೂ ಬರುತ್ತೆ. ಅದು ಸತ್ರಾತ್ಮಕ ಕೃತ್ವಾತ್ಮಕ, ಒಬ್ಬರೇ ಮಾಡಿದ್ರೆ ಕೃತು, ಅನೇಕರು ಮಾಡಿದ್ರೆ ಸತ್ರ. ಅದಕ್ಕೆ ಜ್ಞಾನಸತ್ರ ಅಂತ ಕರೆದಾಗ, ಒಬ್ಬರಿದ್ರೆ ಜ್ಞಾನಸತ್ರ ಆಗೋದಿಲ್ಲ, ಅನೇಕರಿದ್ದಾಗ ಸತ್ರ, ಒಬ್ಬರಿದ್ರೆ ಕೃತು. ಇದು ಅರ್ಥ ಮಾಡ್ಕೊಂಡು ಡಿಫರೆನ್ಸ್ ಗೊತ್ತಾಯ್ತು. ಸೊ ಎರಡು ಯಾಗ ಇದೆಯಲ್ಲ, ಈಗ ದ್ವಾದಶಃ ಯಾಗ ಅಂತ ಹೇಳಿದ ತಕ್ಷಣ ಅದು ಕೃತವಾಗಿ ಬೇಕಾದ್ರೆ ಇರಬಹುದು, ಸತ್ರ ಬೇಕಾದ್ರೆ ಆಗಿರಬಹುದು. ಅದೇ ರೀತಿನೇ ಒಬ್ಬೇ ಒಂದು ಮೋಕ್ಷದಲ್ಲಿ ದೇಹ ಅನ್ನೋದು ಸ್ವರೂಪ ದೇಹದಿಂದನೂ ಆಗಬಹುದು, ಬಾಹ್ಯದೇಹನೂ ಇರಬಹುದು. ಬಾಹ್ಯದೇಹ ಇರಬಹುದು, ಇದ್ದೇ ಇರುತ್ತೆ ಅಂತ ನಿಯಮ ಇಲ್ಲ, ಇರಬಹುದು ಅಷ್ಟೇ. ಕೆಲವರಿಗೆ ಆಪ್ಷನ್ ಇದ್ರೆ ತಗೋಬಹುದು, ತಗೋಬೇಕು ಅಂತ ನಿಯಮ ಇಲ್ಲ, ತಗೋ ನಿಯಮ ಇಲ್ಲ, ಆದ್ರೆ ಅದನ್ನ ಪ್ರಾವಿಷನ್ ಇದೆ ಅಂತ ಹೇಳಿದ್ರು. ನಿಮಗೆ ತುಂಬಾ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಸಂಭವಾತ್ ಏವಂ ಮುಕ್ತೇಚ್ಛೆಯ ಭೋಗಾರ್ಥಂ, ಮುಕ್ತ ಅಪೇಕ್ಷೆ ಪಟ್ರೆ ವಿಶೇಷ ಭೋಗಕ್ಕೋಸ್ಕರ ದೇಹ ತಗೊಳ್ಬಹುದು. ದೇಹ ಭಾವ ಅಭಾವಯೋಹೋ ಅವಿರೋಧೇನೋಪತ್ತೇ ರೀತಿ ಭಗವಾನ್ ಬಾದರಾಯಣೋ ಮನ್ಯತೆ ಇತಿ ಭಾವ. ವೇದವ್ಯಾಸರ ಆ ರೀತಿ ಹೇಳಿದ್ದಾರೆ. ಮುಂದೆ ಉಪಪತ್ತಿಶ್ಚ, ಏನು ಇಟ್ಕೊಂಡಾಗ ಬೇಕಾದ ತಗೋದು ಹಾಕಿ ಬಿಡಬಹುದು, ಅದು ಆಪ್ಷನ್ ಅದು. ಓಂ ತನ್ಮ ಭಾವೇ ಸಂಧ್ಯವದ ಉಪಪತ್ತೇ ಹೇ ಓಂ, ದೃಷ್ಟಾಂತ ಕೊಡ್ತಾರೆ, ಒಳ್ಳೆ ದೃಷ್ಟಾಂತ. ಓಂ ತನ್ಮ ಮುಂದೆ ಬಂದಿದೆ, ಯೋಚನೆ ಮಾಡಬೇಡಿ, ಮುಗುದಿಲ್ಲ ಅದಿನ್ನು. ಗೊತ್ತಾಯ್ತಾ? ಓಂ ತನ್ಮ ಭಾವ, ಇದು ಊಟ ಕೂತಷ್ಟು ಪಾಯಸ ಹಾಕಿದ್ರೆ ಸ್ವೀಟ್ ಹಾಕಿರುತ್ತೆ, ಕೆಳದಾಗ ಆಗುತ್ತೆ. ಇನ್ನು ನಿಧಾನ ಅರಿಯರಲ್ಲಿ ತರ ಬಿಡು ಸರ್, ಬರುತ್ತೆ ಬರುತ್ತೆ ಅಂತಾರಷ್ಟು, ಇಲ್ಲಿ ಬರುತ್ತೆ ಬರುತ್ತೆ ಅಂತ ಹೇಳುತ್ತೆ. ಮೊದಲೇ ಕೈಬಿಟ್ಟು ಏನಾಗುತ್ತೆ, ಬಡಸರಿ ತೋರಿಸ್ದಾಗ ಆಗಿಬಿಡುತ್ತಾ ಅದೇ ತರ. ಓಂ ತನ್ಮ ಭಾವೇ ಸಂಧ್ಯವದ ಉಪಪತ್ತೇ ಹೇ ಓಂ, ದೇಹನೇ ಇಲ್ಲ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ, ದೇಹ ಅಂತ ಇರಲೇಬೇಕು, ಅದೊಂದು ನಿಶ್ಚಿತ. ಯಾಕೆ ಇಲ್ಲದ್ರೆ ಇದೇ ಇಲ್ಲ, ಒಬ್ಬ ಭೋಗಾದಿಗೆ ಅವಕಾಶ ಇಲ್ಲ, ದೇಹ ಇದೆ. ಮತ್ತೆ ಎರಡು ಹೇಗೆ ಸಂಧ್ಯಂ, ಸಂಧ್ಯಂ ಏನ್ ಬಂದ ಸಂಧ್ಯೆ ಸೃಷ್ಟಿ ರಾಹಿ, ಸಂಧ್ಯ ಅಂದ್ರೆ ಏನೋ ಸ್ವಪ್ನ ಅಂತ ಅರ್ಥ. ಈ ಕಡೆ ಜಾಗ್ರತ ಅವಸ್ಥೆನೂ ಅಲ್ಲ, ಸುಷುಪ್ತಿ ಅವಸ್ಥೆನೂ ಅಲ್ಲ, ಇನ್ನು ಬಿಟ್ಟು ಬರೋದಕ್ಕೇನಂತಾರೆ ಸಂಧ್ಯಾ, ಅದೇ ಸಂಧ್ಯೆ ಕಾಲ. ಸೂರ್ಯ ಇನ್ನೂ ಉದಯ ಆಗಿಲ್ಲ, ಆದ್ರೆ ಬೆಳಕು ಶುರುವಾಗಿದೆ, ಅದೇನಂತಾರೆ ಅದನ್ನ ಸಂಧ್ಯಾ ಕಾಲ. ಅದಕ್ಕೆ ಇನ್ನು ಸೂರ್ಯ ಮುಳುಗಿದ್ದಾನೆ, ಕತ್ಲು ಬಂದಿಲ್ಲ, ಅದೇನದು ಸಂಧ್ಯಾ ಕಾಲ. ಮತ್ತೆ ಸರಿಯಾ ಬದ್ದೇ ಇದ್ದಾರೆ, ಈ ಕಡೆ ಇಲ್ಲ ಆ ಕಡೆ ಇಲ್ಲ, ಅದು ಸಂಧ್ಯಾ ಕಾಲ. ಅದಕ್ಕೆ ಸಂಧ್ಯಮ್ಮ, ಸಂಧ್ಯಾ ಬಂದೇ ಅರ್ಥ ಅದು, ಅದಕ್ಕೆ ಸಂಧ್ಯಾ ಅಂತ ಕರೆದಿದ್ದು. ಸಂಧ್ಯಾ ಸಂಧ್ಯಾ ಅಷ್ಟೇ ಡಿಫರೆನ್ಸ್, ಸಂಧ್ಯಾ ಅಂದ್ರೆ ಸ್ವಪ್ನ, ಸಂಧ್ಯಾ ಅನ್ನೋದು ಕಾಲಕ್ವಾಚ ಬಂದ ಮಾಡ್ತೇವೆ ಅಷ್ಟೇ. ಸಂಧ್ಯಮ್ ಸ್ವಪ್ನ ಸಂಧಿವತ್ತು ಅಮ್ಮತ್ತು ಸಂಧ್ಯಾ ಒಂದೇ ಮಾಡಿದ್ರೆ ಸಂಧ್ಯಾ ಒಂದೇ ಅಲ್ಲ ಅದು, ಯಾಕೆ ಸಂಧ್ಯಾ ಕಾಲನೇ ಅಲ್ಲ ಫಸ್ಟ್. ಅದು ಯಾವ ಕಾಲಕ್ಕೆ ಮಾಡ್ಬೇಕದನ್ನ, ಸಂಧ್ಯಾ ಒಂದು ಯಾವ ಕಾಲಕ್ಕೆ ಮಾಡ್ಬೇಕಾದ್ರೆ ಉತ್ತರ ಎಲ್ಲಿದೆ, ಅದರಲ್ಲೇ ಇದೆ. ಸಂಡೆ ಯಾವ ದಿವಸ ಯಾವ ವಾರ ಬರುತ್ತೆ ಅಂದ್ರೆ ಹೇಳ್ಬೇಕು, ಭಾನುವಾರ ಯಾವಾರ ಬರುತ್ತೆ ಅಂದ್ರೆ ಏನರ್ಥ? ಭಾನುವಾರ ಬದಲು ಉತ್ತರ ಇದೆ. ಅದೇನೇ ಸಂಧ್ಯಾ ಯಾವ ಮಾಡ್ಬೇಕು ಅದಕ್ಕೆ ಅವಾಗಲೇ ಮಾಡ್ಬೇಕು. ಅನೇಕರು ಏನ್ ಮಾಡ್ತಾರೆ, ಯಾವಾಗ ಮಾಡೋದು ಸಂಧ್ಯಾವನ ಆಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಸಂಧ್ಯಾ ಮಾಡ್ತೀನಿ ಅಂದ್ಬಿಡುತ್ತೆ, ಯಾವ ಮಾಡ್ತೀನಿ ಕೇಳಿದ್ರೆ ಬಜೆಟ್ ಆಗುತ್ತೆ. ಸಂಧ್ಯಾವನ ಅಲ್ಲ, ಅದು ಲಾಸ್ಟ್ ಡೇಟ್ ಅದೆಲ್ಲ ಅಪ್ಲೈ ಮಾಡಿದ್ರೆ ಇನ್ವ್ಯಾಲಿಡ್ ಆಗುತ್ತಲ್ಲ. ಹಾಗೆ ಏನೇ ಮಾಡಲಿ, ಒಟ್ಟು ಸಂಧಿ ಕಾಲ ಕರೆಕ್ಟ್ ಸಂಧ್ಯಾವನ ಆಗಬೇಕಾದ್ರೆ ನಾರಾಯಣ ಪ್ರಾಚಾರ್ಯ ಬರೀತಾರೆ ಅರ್ಧ ಸೂರ್ಯ ಮುಡಿಯಿರ್ಬೇಕಂತ. ಅದು 100% ಕರೆಕ್ಟ್, ಅರ್ಧ ಸೂರ್ಯ ಹುಟ್ಟಿರ್ಬೇಕು 100% ಕರೆಕ್ಟ್. ಮೊದಲು ಬೇಕಾದ್ರೆ ಮಾಡಿ, ಲೇಟ್ ಮಾಡಬೇಡಿ ಅಂತ ಹೇಳ್ತಾರೆ. ಮೊದಲು ಬೆಳಕು ಬಂದು ಶುರುವಾಗಿರೋದ್ರಿಂದ ಅಲೋಡ್ 100% ಆಗಬೇಕಾದ್ರೆ ಅರ್ಧ ಹುಟ್ಟಿರ್ಬೇಕು ಅರ್ಧ ಮುಡಿಗಿರ್ಬೇಕು. ಅದು ಕರೆಕ್ಟ್ ಸಂಧಿ ಕಾಲ. ಆ ಕಾಲಕ್ಕೆ ಜಪ ಮಾಡ್ತಿರ್ಬೇಕು, ಅಲ್ಲ ಆ ಕಾಲಕ್ಕೆ ಮಧ್ಯದಲ್ಲಿರ್ಬೇಕು, ಜಪ ಮಾಡ್ತಿರ್ಬೇಕಾಗ್ಲೇನೆ, ಪ್ರಾರಂಭ ಅಲ್ಲ, ಜಪ ಮಾಡ್ತಿರ್ಬೇಕು. ಆ ಹೊತ್ತಿಗೆ ಅರ್ಗೆ ಆದಿಗಳು ಮುಗಿಸಿರ್ಬೇಕು ಮೊದಲು, ಜಪ ಆ ಕಾಲಕ್ಕೆ ಮಾಡ್ಬೇಕು. ಅದು ಕರೆಕ್ಟ್ ಕಾಲ ಅದು. ಅಲ್ಲ, ಸಂಧ್ಯಾವಂದನ ಗಾಯತ್ರಿ ಮಂತ್ರ ಆ ಕಾಲಕ್ಕೆ ಮಾಡ್ಬೇಕು. ಅದೆಲ್ಲ ಅರ್ಘ್ಯಾದಿಗಳನ್ನ ಮುಗಿಸಿಬಿಟ್ಟು ಜಪ ಆ ಕಾಲಕ್ಕೆ ಮಾಡಿದ್ರೆ ಕರೆಕ್ಟ್ ಆಗಿ ಶೂಟ್ ಆಗತ್ತೆ. ಅದಕ್ಕೆ ಕರೆಕ್ಟ್ ಯಾತಕ್ಕೆ ಕರೆದ್ರು, ಅಲ್ಲಿಂದ ಶುರುವಾಯ್ತು ಸಂಧ್ಯಾ ಒಂದು, ಅಲ್ಲಿಂದ ಶುರುವಾಗ ಅಲ್ಲಿ ಬರುತ್ತೆ ಜಪದೊತ್ತಿ, ಅಲ್ಲಿ ಬರುತ್ತೆ. ಉದಾಹರಣೆಗೆ 1000 ಜಪ ಮಾಡ್ಬೇಕೀಗ, 1000 ಜಪ ಮಾಡೋರಿಗೆ ನೀವು ಹೇಳೋ ಶುರು ಮಾಡಿದ್ರೆ ಆಗಿಬಿಡಿ, ಅವ್ರು ಚಂದ್ರ ಸೂರ್ಯ ಹುಟ್ಟಿ ಎದ್ದು ಬಂದ್ಬಿಡ್ತಾರೆ. ಆಗ್ಲೇ ಕರೆಕ್ಟ್ ಮಾಡಿದ್ರೆ 1000 ಜಪಕ್ಕೆ ಸರಿ ಆಗುತ್ತೆ, ಗೊತ್ತಾಯ್ತಾ? ಅದಕ್ಕೇನೆ ಪ್ರಾವಿಡೆಂಟ್ ಕೊಟ್ಟಿದ್ದಾರೆ. ಸುಮಾರು 2 ಗಂಟೆಗೆ ಮುಂಚೆ ಶುರು ಮಾಡ್ಬೋದು, ಅಂದ್ರೆ 2.5 ಗಂಟೆಗೆ ಅಂದ್ರೆ ಹೆಚ್ಚು ಕಡೆ ಒಂದು ಗಂಟೆ ಮುಂಚೆ ಶುರು ಮಾಡ್ಬೋದು. ಯಾಕೆ ಜಪಕ್ಕೆ ಟೈಮ್ ಬೇಕಾಗುತ್ತೆ, ಏನಾದ್ರು ಮಾಡ್ಕೊಂಡು ಜಪ ಮಾಡಿ ಮುಗಿಸೋ ಹೊತ್ತಿಗೆ ಅಷ್ಟಾಗುತ್ತೆ. ಅದಕ್ಕೆ ಆ ರೀತಿ ಮಾಡಿದ್ದಾರೆ. 10 ಮಾಡೋರಿಗೆ ಇರುತ್ತೆ, ಆದ್ರೆ ಶುರು ಆಗಲೇ ಓದೋಗ್ಬಿಟ್ರೆ, ಗೊತ್ತಾಯ್ತಾ? ಹೆಚ್ಚು ಮಾಡೋರಿಗೆ ಅವೆಲ್ಲ ಕೌಂಟ್ ಆಗ ಅಲ್ಲ, ನಡೀತಿರ್ಬೇಕ ಜಪ. ಆಗ ನಡೀತಾ ಇರ್ಬೇಕು, ಸೂರ್ಯ ಪೂರ್ತಿ ಓದ್ಬೇಕು, ಮುಗಿದಿರ್ಬೇಕು. ಸೂರ್ಯ ಪೂರ್ತಿ ಹುಟ್ಟಿದ ಮೇಲೆ ಮುಗಿತಾ, ಸಾಯಂಕಾಲ ಇನ್ನು ಸ್ಫೂರ್ತಿ ಮುಳುಗಬೇಕು. ಮುಳುಗೋಕ್ಕಿಂತ ಮುಂಚೆ ಅರ್ಧ ಮುಳುಗಿರ್ಬೇಕು, ಕರೆಕ್ಟ್ ಜಪ ಮಾಡ್ತಿರ್ಬೇಕು. ಅರ್ಧ ಮುಳುಗಿದಾಗ ಜಪ ಮಾಡ್ತಿರ್ಬೇಕು, ಮೊದಲು ಶುರು ಮಾಡಿರ್ಬೇಕು. ಮೊದಲೇ ಶುರು ಮಾಡಿ 1 ಗಂಟೆಗೆ ಮುಂಚೆ ಶುರು ಮಾಡ್ಬೋದು. ಅದೇ ಹೇಳಿದ್ದಾನೆ, ಹುಟ್ಟಕ್ಕಿಂತ ಶುರು ಮಾಡಿ ಆ ಕಾಲ ಜಪ ನಡೀತಿರ್ತದೆ. ಓಂ ದ್ವಾದಿ ಮುಹೂರ್ತ ಸಾಧನೆ ಮಾಡ್ತಾರಲ್ಲ, ಹಾಗೆ ಮುಹೂರ್ತ ಅಂತ ಕೊಟ್ಟಿರ್ತಾರೆ, ಹೌದಲ್ಲ? ಆ ರೀತಿ ಮೊದಲೆಲ್ಲ ಮುಗಿಸ್ತಾರೆ, ಆಗ್ಲೇ ಶುರು ಮಾಡಿದ್ರೆ ಇವ್ರು ಶುರು ಮಾಡೋದಾಗ ಶುರು ಮಾಡಿಬಿಟ್ರೆ ಮುಹೂರ್ತ ಮುದೋಗಿರ್ತದೆ. ಅವತ್ತಿ ಬರವತ್ತಿ ಆ ಕತ್ತಿ ಮ್ಯಾಚ್ ಮಾಡ್ಬೇಕಲ್ಲ, ಇನ್ನೇನಾಗ ಅಕ್ಷತೆ ಬೀಳುವಂತೆ ರೆಡಿ ಮಾಡಿರ್ತಾರೆ. ಆ ರೀತಿ ಕಾಯ್ತಿರ್ಬೇಕು ಪ್ರತಿನಿತ್ಯ. ಒಂದ್ ಮದುವೆಗೆ ಕಾಯ್ತಿರ್ತಾರಲ್ಲ, ದಿವಸ ಕಾಯ್ತಿರ್ಬೇಕು. ಆ ರೀತಿ ಕಾಯ್ತಿದ್ರೆ ಏನಾಗುತ್ತಾಗ ವಿಶೇಷ ಪುಣ್ಯ ಬರುತ್ತೆ. ಅವರು ಅತಿಥಿಗಳು ಬರೋತ್ತಿ ಕಾಯ್ಕೊತಿದ್ರೆ ಖುಷಿ ಆಗುತ್ತೆ ಅವ್ರಿಗೆ. ಹೋಗಿ ಇವರೇ ಬಾಗಿಲು ಬಡದು ತೆಗೆದು ಅವ್ರ ಕೆಟ್ಟ ಕಣ್ಣಿನ ಒಳಗೆ ಸಿಟ್ಟು ಬಂದ್ಬಿಡುತ್ತಾನೆ, ಶಾಪ ಹಾಕಿ ಹೋಗ್ಬಿಡ್ತಾನೆ. ಸೂರ್ಯ ಅತಿಥಿ ಇರ್ತಿತ್ತ ಬೆಳಕೊಳ್ಳಕ್ ಬರ್ತಾನೆ ಪಾಪಾತ. ಈ ಲೈಟ್ ಬಿಲ್ ಓದೋರು ಬಂದ್ರೆ ಯಾವ ಬಾಲ್ ತಗೊಂಡು ಕೂತಿರ್ತಾನೆ ನೋಡ್ರಿ, ಲೈಟ್ ಬಿಲ್ ಓದ್ತಾರೆ 4 ತಾರೀಕು ಬರ್ತಾನೆ ಅಂತ ಗೊತ್ತಾಗ್ಬಿಟ್ರೆ ರೆಡಿಯಾಗಿ ಕೂತಿರ್ತಾರೆ. ಅವ್ರು ಇಲ್ಲಿ ಬಾಗಿಲಾಕರು ವ್ಯವಸ್ಥೆ ಮಾಡಿ ಹೋಗ್ಬೇಕು, ಇಲ್ಲದ ಏನಾಗುತ್ತೆ ಪಂಚಿತ ಆಗುತ್ತೆ. ಅವನೇ ಕಾಯ್ತಾ ಕೊಡೋದಿಲ್ಲ, ಬರ್ತಾನೆ ಹೊರಟ್ಬಿಡ್ತಾನೆ. ತಕ್ಷಣ ಎಂಟ್ರಿ ಮಾಡ್ಕೊಂಡು ಆ ಕಡೆ ಬರೋದು ಮೂರು ನಾಲ್ಕು ಸರ್ ಪಂಚಿತ ಆಗ್ಬಿಡುತ್ತೆ. ಅದು ಕಾಯ್ಕೊಂಡು ಯಾಕೆ ಕೂತಿರ್ತ ಆ ಥರ ಸೂರ್ಯನ ಕಾಯೋದಿಲ್ವಾ? ಇವ್ರು ಕಾಯ್ತಾ ಕೂತಿರ್ತೀರಿ, ಅದು ಸೂರ್ಯನ ಯಾಕೆ ಕಾಯೋದಿಲ್ಲ? ಆಗಿದ್ರೆ ಕರೆಕ್ಟ್ ಕಾಯ್ಬೇಕು ಅಂತ ಹೇಳ್ತಾರೆ. ಸೂರ್ಯಾರ್ಗೆ ಕೃಷ್ಣಾರ್ಗೆ ಕೊಡ್ಬೇಕು, ಕಾಯ್ಬೇಕ ಕರೆಕ್ಟ್ ಟೈಮ್ ಕೊಡ್ಬೇಕು. ವಿದ್ಯುತೆ ಸಮ್ಯಕ್ ಉದಿತೆ ವಿಧುಮಂಡಲೆ, ಚಂದ್ರೋದಯ ಯಾಕೆ ಆದ್ಮೇಲೆ ಕೊಡ್ಬೇಕು ಅಂತ ಆಚಾರ ಹೇಳೋದು. ಮೊದ್ಲೇ ಕೊಟ್ರೆ ತಪ್ಪಾಗತ್ತೆ. ಈ ರೀತಿ ಕಾಯೋ ಪದ್ಧತಿ ಇಟ್ಕೊಂಡಷ್ಟು ಕಾದಿದ್ದಕ್ಕೆ ಪುಣ್ಯ, ಬಂದವರೇ ತುಂಬಾ ಹೊತ್ತು ಕಾದು ಬಿಟ್ರೆ ಪಾಪ ಅಂತ ಹೇಳ್ತಾರೆ. ತುಂಬಾ ಹೊತ್ತು ಕಾದಾಗ ಏನ್ ಬೆಲೆ ಜಾಸ್ತಿ ಇನ್ನು ಕೂಡ. ಅದಕ್ಕೆ ಯಾವ್ದೇ 3 ದಿವಸ ಕಾಯಿಸೋದಕ್ಕೆ ಏನ್ ಮಾಡಿದ್ರು, 3 ವರ ಕೊಟ್ರು, ಅವ್ರು ವೇಸ್ಟ್ ಮಾಡ್ಲಿಲ್ಲ. ಗೊತ್ತಾಯ್ತಾ? ಸರ್ಕಾರ ಏನೋ ಮುಂದಕ್ಕೆ ಕಳಿಸಿದಾಗ ಲೇಟ್ ಆದ್ರೆ ಅದಕ್ಕೂ TDA ಕೊಡ್ತಾರೆ. ಒಂದು ವಾರ ಕಳಿಸಿದ್ರು ಎಕ್ಸ್ಟ್ರಾ ಆಯ್ತು, ಎಕ್ಸ್ಟೆಂಡ್ ಆಯ್ತು, ಏನ್ ಮಾಡ್ತಾರೆ? ಅದಕ್ಕೆ ಅಫಿಷಿಯಲಿ ಎಕ್ಸ್ಟೆಂಡ್ ಆದ್ರೆ ಕೊಡ್ತಾರೆ, ಇವನೇ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಕೊಡೋದಿಲ್ಲ. ಆ ರೀತಿ ಓಂ ತನ್ಮ ಭಾವೇ ಸಂಧ್ಯಮ ಉಪಪತ್ತೇ ಓಂ ಸಂಧ್ಯಂ ಸ್ವಪ್ನ ಸಂಧ್ಯಂ ತೃತೀಯಂ ಸ್ವಪ್ನ ಸ್ಥಾನಂ ಇತಿ ಶ್ರುತೇಹೇ. ತೃತೀಯ ಸ್ಥಾನ ಜಾಗ್ರತ, ಸುಷುಪ್ತಿ ತೃತೀಯ, ಮೂರನೇದು. ಭವತು ದೇಹಭಾವ ಅಭಾವಯೋಃ ಅವಿರೋಧ ತಥಾಪಿ ಕಥಂ ತಥಾತ್ವೇ ಭೋಗೋಪಪತ್ತಿ ಅನುಪತ್ತೇ ಉಕ್ತತ್ವಾದಿತ್ಯತಃ ಉಪಪತ್ತಿಶ್ಚೈತಿ. ಪಕ್ಷದ್ವಯೇಪಿ ಭೋಗಸ್ಯ ಉಪಪತ್ತಿರೇವ ಇತ್ಯರ್ಥ. ಎರಡು ಪಕ್ಷದಲ್ಲೂ ಭೋಗಕ್ಕೆ ಅವಕಾಶ ಇದೆ. ಜ್ಞಾನಮಯವಾದ ಸ್ವರೂಪದೇಹ ಆದರೂ ಆಯಿತು, ಕೊನೆಗೆ ಭಾಗ್ಯದೇಹ ಆದರೂ ಆಯಿತು. ಅನುಪತ್ತೇ ಉಕ್ತತ್ವಾದಿತ್ಯತಃ ಉಪಪತ್ತಿಶ್ಚೈತಿ. ಪಕ್ಷದ್ವಯೇಪಿ ಭೋಗಸ್ಯ ಉಪಪತ್ತಿರೇವ ಇತ್ಯರ್ಥ ಕಥ ಉಪಪತ್ತಿರಿತ್ಯಾಶಂಕಾಂ ಪರಿಹರ್ತುಂ ದೇಹಾಭಾವೇ ಭೋಗೋಪಪತ್ತಿಂ ಪ್ರತಿಪಾದಯತ್ ಸೂತ್ರಂ ಪಠಿತ್ವಾ ದುರ್ಗಮಾಂಶಂ ಸಪ್ರಮಾಣಕಂ ವ್ಯಾಚಷ್ಟೇ ತನ್ವಿ. ತನು ಅಂದ್ರೆ ಶರೀರ, ತದ್ವಭಾವೇ ತನು ಶರೀರ, ಬೃಹತ್ ತನು ಅಂತ ಕರೀತಾರೆ, ದೊಡ್ಡ ದೇಹ ಸಣ್ಣ ದೇಹ ಆ ರೀತಿ ತನು ಇದ್ದಾಗ ಈ ಶಾಖಂ ಪರಿಹರ್ತುಂ ದೇಹಾಭಾವೇ ಭೋಗೋಪಪತ್ತಿಂ ಪ್ರತಿಪಾದಯತ್ ಸೂತ್ರಂ ಪಠಿ ನ ತಾವತ್ ದೇಹಾಭಾವೇ ಭೋಗಾನುಪತ್ತಿ. ಬಾಹ್ಯದೇಹ ಇಲ್ಲದೆ ಹೋದ್ರೂ ಕೂಡ ಭೋಗ ಇದೆ, ಬಾಹ್ಯದೇಹ ಇದ್ರೂ ಭೋಗ ಇದೆ. ಉದಾಹರಣೆಗೆ ಸ್ವಪ್ನದಲ್ಲಿ ಭೋಗ ಇದೆ, ಈ ದೇಹದಿಂದ ಭೋಗ ಅಲ್ಲದು, ಈ ದೇಹದಿಂದ ಅಲ್ಲ, ಮನಸ್ಸಿನಿಂದ ಮಾಡ್ತಾನಾಗ. ಭೋಗ ಇತ್ತ ಸ್ವಪ್ನದಲ್ಲಿ ಭಯ ಆಯ್ತು, ಭೋಗ ಅನುಭವಿಸಿದಾಗ ಆಯ್ತಲ್ಲ, ಸ್ವಪ್ನದ ಒಳ್ಳೆ ಸ್ವಪ್ನ ಬಿಡ್ತು, ಖುಷಿ ಆಯ್ತಲ್ಲ. ಈ ದೇಹದಿಂದ ಅನುಭವಿಸಿಲ್ಲ ಅವನು. ಸ್ವಪ್ನದಲ್ಲಿ ಗಂಗಾ ಸ್ನಾನ ಮಾಡ್ದ, ಒಳ್ಳೆ ಫ್ರೆಶ್ ಆಯ್ತು. ಬಟ್ ಹೊರಗಡೆ ಏನಾಗಿಲ್ಲ, ಹೊರಗೆ ಒಳಗಾಗಿದೆ. ಎಂತ ದೇಹ ಅದು? ಸೂಟ್ ಬೇಹ ತಗೊಂಡಿದ್ದಾನೆ, ಎದ್ದು ಕೆಲಸ ಮಾಡ ಸ್ನಾನ ಮಾಡಿದ ಆಗಲೂ ಇದಾಯ್ತು. ಸೊ ಇದು ಬಾಹ್ಯ, ಅದು ಇನ್ನೊಂದು ಎರಡು ದೇಹಗಳು ನಮಗೆ ಅನುಭವಕ್ಕೆ ಬರ್ತಾ ಇತ್ತು. ಅದೇ ಡೇ ಟು ಡೇ ಎಕ್ಸಾಂಪಲ್ ಕೊಟ್ಟು, ಪ್ರತಿನಿತ್ಯದಲ್ಲೂ ಕೂಡ ನಮ್ಮ ದೇಹದಲ್ಲಿದ್ದ ನಾವು ಸ್ವಪ್ನಾವಸ್ಥೆಯಲ್ಲಿ ಭೋಗ ಅನುಭವಿಸ್ತೇವೆ, ಅದೇ ರೀತಿಯಲ್ಲಿ ಎದ್ದಾಗಲೂ ಭೋಗ ಅನುಭವಿಸ್ತೇವೆ. ಗೊತ್ತಾಯ್ತಾ? ಎರಡು ರೀತಿಯಲ್ಲಿ ಅನುಭೋಗ ಸಾಧ್ಯ ಇದೆಯಲ್ವೋ, ಆ ರೀತಿಯಲ್ಲಿ ಸ್ವರೂಪ ದೇಹದಿಂದನೂ ಭೋಗ ಸಾಧ್ಯ ಇದೆ. ಒಂದು ಎಕ್ಸ್ಟ್ರಾ ದೇಹ ತಗೊಂಡು ಭೋಗ ಮಾಡೋಕ್ಕೂ ಸಾಧ್ಯ ಇದೆ, ವಿರೋಧ ಇಲ್ಲ ಅಂತ ದೃಷ್ಟಾಂತ ಕೊಟ್ರು. ಯಥಾ ಖಲು ಆ ನಿಜ ಅದು ಸುಳ್ಳು ಅದು ಅಲ್ಲ. ಸ್ವರೂಪ ದೇಹ ಇದ್ರೆ ಬರೋದೇ ಇಲ್ವಲ್ಲ. ಈ ದೇಹಕ್ಕೆ ಸ್ವರೂಪ ದೇಹ ಇಲ್ಲದೆ ಯಾವ ಕೆಲಸನ ಆಗೋದೇ ಇಲ್ಲ. ಸ್ವರೂಪ ದೇಹ ಫಂಕ್ಷನ್ ಮಾಡ್ತಾನೆ ಇರಬೇಕು. ಗೊತ್ತಾಯ್ತಾ? ಆದ್ರೆ ಕಾಣದ ಯಾವಾಗ ಅದು ಅಲ್ಲಿ ಕಾಣುತ್ತೆ ಅಷ್ಟೇನೆ. ಅದು ಬೇರೆ ದೇಹಗಳು ಹೋದ್ರೆ ಸ್ವರೂಪ ದೇಹ ಫಂಕ್ಷನ್ ಮಾಡುತ್ತೆ. ಮತ್ತೆ ಕಣ್ಣು ಫಂಕ್ಷನ್ ಮಾಡಿದ್ರೆ ಸ್ಪೆಕ್ಸ್ ಆಗಿ ಉಪಯೋಗ ಇಲ್ಲ. ಅರ್ಥ ಆಯ್ತಾ? ಕಣ್ಣು ನೋಡ್ತಿರ್ಬೇಕಾದ್ರೆ ಕೆಲಸ ಮಾಡ್ತಾ ಇರುತ್ತೆ. ಸ್ಪೆಕ್ಸ್ ಅದೇ ಕೆಲಸ ಮಾಡಿದ್ರೆ ಪ್ಯೂರ್ ಅದು, ಹೆಲ್ಪ್ ತಗೊಳ್ಳದೆ ಮಾಡೋದು. ಬಟ್ ಸ್ಪೆಕ್ಸ್ ಹಾಕಿದ್ ಮಾತ್ರ ಕಣ್ಣಿಗೆ ಕಾಣದಾಗಿದ್ರೆ ಎಲ್ಲರೂ ಹಾಕೊಂಡ್ಬಿಡೋದಾಗಿತ್ತು. ಕಣ್ಣೇ ಇಲ್ದವರು ಸ್ಪೆಕ್ಸ್ ಆಗಿ ಪ್ರಯೋಜನ ಇಲ್ಲ. ಆ ಟೈಪು ಸ್ವರೂಪದ ಯಾವಾಗ ವರ್ಕ್ ಮಾಡ್ತಾನೆ ಇರ್ತದೆ. ಬಟ್ ಬೇರೆ ದೇಹ ಸೇರಿದ ಡಿಸ್ಟರ್ಬ್ ಆಗ್ತದೆ ಅದಕ್ಕೆ. ಗೊತ್ತಾಯ್ತಾ? ಬೇರೆ ದೇಹ ಉದಾಹರಣೆ ಸ್ಥಾನಕ್ಕೆ ಹೋದಾಗ ಸೂಟ್ ಬಿಟ್ಟು ಹಾಕಿ ಸ್ಥಾನಕ್ಕೆ ಹೋದ್ರೆ ಏನಾಗ್ತದೆ? ಡಿಸ್ಟರ್ಬ್ ಆಗ ತೆಗೆದುಬಿಟ್ಟು ಸ್ನಾನ ಮಾಡ್ತಾನೆ. ಆ ಟೈಪ್ ನಮ್ಗೆ ಫ್ರೀ ಆಗಿರ್ಬೇಕಾದ್ರೆ ಬೇರೆ ದೇಹಗಳು ಇರಬಾರ್ದು. ಸಂಸಾರದಲ್ಲಿ ಇದೇ ಏನು ಮಾಡಾಗಿಲ್ಲ, ನಮಗೆ ತೆಗಲಕ್ಕೆ ಬರೋದಿಲ್ಲ. ಈ ದೇಹ ತೆಗೆದು ಮಾಡೋಕ್ಕಂತ ಸೂಟ್ ಬಿಟ್ಟು ತೆಗೆದಾಗ ದೇಹ ತೆಗಲಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಅವ್ರ ಅಂಗಿ ಹಾಕೊಳ್ಳೋಕ್ಕೂ ಬರಲ್ಲ, ತೆಗಲಕ್ಕೂ ಬರಲ್ಲ ಅವ್ರಿಗೆ. ಹೊತ್ತಾನೆ ಏನ್ ಮಾಡ್ಬೇಕು? ಅದನ್ನ ಒಬ್ರು ಹಾಕಿ ಒಬ್ರು ತೆಗಿಬೇಕು, ಹಾಕಲಕ್ಕೂ ಬೇಕು ತೆಗಿಲಕ್ಕೂ ಬೇಕು. ಆ ರೀತಿ ನಾವೆಲ್ಲ ದೇವರ ಮುಂದೆ ಮಕ್ಕಳಾದ್ರಿಂದ ಏನ್ ಮಾಡ್ಬೇಕು? ಈಗ ದೇಹ ಕೊಡೋನು ಪರಮಾತ್ಮ, ದೇಹ ತೆಗೋನು ಪರಮಾತ್ಮ. ನಾ ತೆಕೊಳಕ್ ಬಗ್ಗೆ ತೆಕೊಳಕ್ ಏನ್ ಹರಿದೋಗ್ಬಿಡುತ್ತೆ, ಸೂಯಿಸೈಡ್ ಆಗುತ್ತೆ ಅಂತ ಅರ್ಥ. ಹರಿದೋಗ್ಬಿಟ್ರೆ ಸೂಯಿಸೈಡ್, ಮತ್ತೆ ಅಂಗಿ ಹಾಕೊಳಕ್ ಬರಲ್ಲ ಅದನ್ನ. ಅದೇ ಹೇಳುತ್ತ ಅಯ್ಯೋ ಹರಿದೋಯ್ತು ಅಂತ ಹೇಳೋದು. ಅದು ಸರಿಯಾಗಿ ತೆಗೆದ್ಬಿಟ್ರೆ ಏನಾಗುತ್ತದ? ಹಾಗೆ ತೆಗೆದಿಡೋದು, ಲೇಪನೆ ಇಲ್ಲ, ಹಾಗೆ ತೆಗೆದಿಡ್ಲಿಕ್ಕೆ ಬರೋದು. ಎಕ್ಸ್ಪರ್ಟ್ ಆದಾಗ ಆ ರೀತಿ ಮಾಡ್ಲಿಕ್ಕೆ ಬರೋದು. ಇದು ದೇಹ ಯೋಗಿಗಳು ಆಗಿರ್ತಾರೆ, ಚಿಕ್ಕ ಮಗು ಯೋಗಿ ಅಲ್ಲ. ಅದು ಕೊಳೆ ಆಯ್ತಾ ಹೊತ್ಕೊತ ಕೂತ್ಬಿಡುತ್ತೆ, ಏನ್ ಮಾಡಕ್ ಬರಲ್ಲ ಅದಕ್ಕೆ. ಯೋಗಿ ಏನ್ ಮಾಡ್ತಾನೆ? ದೊಡ್ಡವನ್ ತೆಗೆದಿಟ್ಟು ಬೇರೆ ಹಾಕೊಂಡ್ಬಿಡ್ತ. ಯೋಗಿ ಆದವ್ರು ಏನ್ ಮಾಡ್ತಾರೆ? ಭೃಗುಮನಿ ಸೌಭರ್ಯಗಳು ಏನ್ ಮಾಡಿದ್ರು? 50 ದೇಹ ತಗೊಂಡು ಭೋಗ ಮಾಡಿದ್ರು. 50 ದೇಹ ತಗೊಳಕ್ ಬಂತ ಇಲ್ವೋ? ಆ ರೀತಿಯಾಗಿ ನದಾವ ದೇಹಾಭಾವೇ ಭೋಗಾನುಪಪತ್ತಿ ಯಥಾ ಖಲು ಸ್ವಪ್ನಾವಸ್ಥಾಯ ಬಾಹ್ಯತೆ ಅಭಿಮಾನಾಭಾವೇಪಿ ಭೋಗ ತಥಾ ಮುಕ್ತೌ ದೇಹಾಭಾವೇಪಿ ಭೋಗೋಪಪತ್ತೇ. ಅದೇ ರೀತಿ ಅನಭಿಮಾನಸ್ಯ ಅಭಾವ ಸಾಮ್ಯಾತ್ ಸ್ವಪ್ನಾರ್ಥಾನಾಂ ಅಕಲ್ಪಿತತ್ವಸ್ಯ ಉಕ್ತತ್ವಾದಿತಿ ಭಾವ. ಹಾಗೊಂದು ಪ್ರಶ್ನೆ ಬಂತು, ಸ್ವಪ್ನನೇ ಸುಳ್ಳು, ಅದು ಎಕ್ಸಾಂಪಲ್ ಕೊಟ್ಟಿರಲ್ಲ ಅಂತ ಕೇಳಿದ್ರೆ, ಸ್ವಪ್ನ ಸುಳ್ಳಲ್ಲ ಅಂತ ಅಲ್ಲಿ ಹೇಳಿದ್ದೇವೆ ಅಂತೇಳಿ ಆಗ್ಲಿ ಹೇಳಿರೋದ್ರಿಂದ ನಾ ಮಾಯಾ ಮಾತ್ರಂ ಕಾಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ ಅಂತ ಹೇಳ್ಬಿಟ್ಟಿದ್ದಾರೆ. ಆಗ್ಲಿ ಅದು ಭಗವದ್ ಇಚ್ಛೆಯಿಂದ, ಮೂಲ ಕಾರಣ ಭಗವದ್ ಇಚ್ಛ, ಈ ಕಡೆಯಿಂದ ಉಪಾದಾನ ಕಾರಣ ವಾಸನ, ವಾಸನ ಮಾಡೋದ್ರಿಂದ ಸುಳ್ಳಲ್ಲ ಅದು ಸತ್ಯ ಅಂತ ಹೇಳ್ಬಿಟ್ಟಿದ್ದೇವೆ. ಆದ್ರಿಂದ ಆ ರೀತಿ ಆಗ್ತಾ ಇದೆ. ಅಲ್ಲೂ ಕೂಡ ಸ್ವಾರಸ್ಯ ಇದೆ, ಎರಡಿದೆ ಮತ್ತೆ. ಓಂ ಭಾವೇ ಜಾಗ್ರತ್ವತ್ ಓಂ ಭಾವೇ ಜಾಗ್ರತ್ವತ್ ಓಂ. ಬೇರೆ ದೇಹ ಬಂದಿದೆ ಅಂತ ಹೇಳಿದ್ರೆ ಅದು ಭಾವ, ಇಲ್ಲ ಅಂತ ಹೇಳಿದ್ರೆ ತನ್ಮ ಭಾವೇ. ಒಂದು ತನ್ಮ ಭಾವ, ಇನ್ನೊಂದು ಭಾವ ಅಂತ ಅಷ್ಟೇ ಹೇಳ್ಬಿಟ್ಟು ತನುಭಾವ ಅಂತ ಅರ್ಥ. ಅದಕ್ಕೆ ಸೂತ್ರ ಏನ್ ಮಾಡ್ತಾ ಹೋಗ್ತಾರೆ, ಶಾರ್ಟ್ ಮಾಡ್ತಾ ಹೋಗ್ತಾರೆ. ಹಿಂದಿ ಸೂತ್ರ ಓದುವವರು ಗೊತ್ತಾಗೋದಿಲ್ಲ. ಹಿಂದಿ ಸೂತ್ರ ಹೇಳಿರ್ತಾರೆ, ಪ್ರಣವ್ ಯಾವಾಗಲೂ ಹಿಂದಿನ ನೋಡ್ಬೇಕು. ಪ್ರಣವನ್ ಉಪಯೋಗಿಸ್ತಾ ಏನ್ ಮಾಡ್ಬೇಕು? ಅವಾಗ ಹಿಂದಿನ ವಾಕ್ಯ ನೋಡ್ಬೇಕು. ಮತ್ತೆ ಹೀ ಎಂಬುದು ಯಾವ್ದು ಬೇಕಾದ್ರೆ ಹೀ ಆಗ್ಬಹುದು. ಅಲ್ಲಿ ರಾಮ ಅಂತ ಬಂದ ಆಮೇಲೆ ಹೀ ಬಂದ್ರೆ ರಾಮ ಅಂತ ಅರ್ಥ. ಅದೇ ರೀತಿಯ ಸೂತ್ರಗಳು ಹೇಗಿರುತ್ತೆ ಅಂತ ಕೇಳಿ ರೆಫರ್ ಮಾಡ್ತಾ ಹೋಗುತ್ತೆ. ಅದು ಹಿಂದೂ ಬಂದು ಬಿಟ್ಟು ಓದ್ಬಿಟ್ಟಾಗ ಅಪಾರ್ಥ ಕೊಡುತ್ತೆ. ಬ್ರಹ್ಮ ವಿವರತೆ ಚ ಸ್ವಪ್ರಸ್ಥಾನಂ ಯಥಾ ಭೋಗೋ ವಿನಾ ದೇಹೇನ ಯುಜ್ಯತೆ. ವಿನಾ ದೇಹ ಅಂದ್ರೆ ಬಾಹ್ಯ ದೇಹ. ಏವಂ ಮುಕ್ತಾವಪಿ ಭವೇದ್ ವಿನಾ ದೇಹೇನ ಭೋಜನಂ. ಅಲ್ಲೂ ಊಟ ಮಾಡ್ದ, ಇಲ್ಲೂ ಊಟ ಮಾಡ್ದ, ಎರಡೂ ಆಗುತ್ತೆ. ಸ್ವೇಚ್ಛ ಯಾವ ಶರೀರಾಣಿ ತೇಜೋರೂಪಾಣಿ ಕಾಣಿಸಿತ್. ಈಗ ಹೇಳಿದ್ರು ಯಾವ ದೇಹ ಅಂತ ಕೇಳಿದ್ರಲ್ಲ, ತೇಜೋರೂಪವಾದ ದೇಹ ಅದು. ತೇಜೋರೂಪ ದೇಹ ಅಂದ್ರೇನು? ಪ್ರಕೃತಿ ಪ್ರಾಕೃತದಲ್ಲಿ ಎರಡಿದೆ, ಒಂದು ಶುದ್ಧ ಪ್ರಾಕೃತ ಬೇರೆ, ಸತ್ವಾದಿ ಮಿಶ್ರಿತವಾದ ಪ್ರಾಕೃತ ಬೇರೆ. ಮೋಕ್ಷದಲ್ಲಿರೋದೇನದು? ಬರೀ ಸತ್ವಾತ್ಮಕ. ಅದಕ್ಕೆ ಬ್ರಹ್ಮದೇವರ ಶರೀರ ಹೇಗಿದೆ? ಈಗ ಮುಕ್ತ ದೇಹ ಇದ್ದೇ ಇದೆ ಅವರು. ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ, ಸತ್ವಗುಣ ಮ್ಯಾಕ್ಸಿಮಮ್ ಇದೆ. ಅದಕ್ಕಿಂತ ಮ್ಯಾಕ್ಸಿಮಮ್ ಎಲ್ಲಿರುತ್ತೆ? ಮುಕ್ತಿಯಲ್ಲಿರುತ್ತೆ. ಅಲ್ಲಿ ಬೇರೆ ಟ್ರೇಸೇ ಇಲ್ಲ. ಅದರಿಂದ ಏನೇ ತೇಜೋಮಯ ದೇಹ ಅದು. ದೇಹ ಏನ ಯುಜ್ಯತೆ? ನಮ್ಮಲ್ಲೇನು ದೇಹಗಳು ವೆರೈಟಿ ಇಲ್ವಾ? ಈಗ ಕಾಟನ್ ಹಾಕೋತಾನೆ, ರೇಷ್ಮೆ ಉಪಯೋಗಿಸ್ತಾನೆ, ಅದರಲ್ಲಿ ಎಷ್ಟು ಡಿಫ್ರೆನ್ಸ್? ಮತ್ತೆ ಉಲನ್ ಉಪಯೋಗಿಸ್ತಾನೆ, ಎಷ್ಟು ಡಿಫ್ರೆನ್ಸ್ ಇದೆ? ಹತ್ತಿ ಬಟ್ಟೆ ಮಡಿ ಬರೋದು, ಒಂದ್ಸತಿ ಉಪಯೋಗಿಸ್ಬಿಟ್ರೆ ಮುದು ಅಂತ ನಿಯಮ ಉಂಟು. ಒಂದ್ಸತಿ ಮಡಿ ಉಟ್ಕೊಂಡಿದ್ದ, ಅದನ್ನು ಬಿಚ್ಚಿಟ್ಟ ಕಾಟನ್ದು, ಮತ್ತೆ ಮಡಿ ಬರೋದಿಲ್ಲ. ದೇವಪೂಜೆ ಆದಿ ಮಾಡಕ್ ಬರೋಲ್ಲ, ಅದರಿಂದ ಆಗೋಯ್ತು ಅಷ್ಟು. ಊಟಕ್ಕೆಟ್ಟಕ್ಕೆ ಉಪಯೋಗಿಸೋದೇ ಹೊರತು ದೇವಪೂಜೆ ಬರೋದಿಲ್ಲ. ತಾನೇ ಉಟ್ಕೊಂಡು ಆಗ್ಲೇ ಬಿಟ್ಟಿಟ್ರು ಕೂಡ ಇಮ್ಮಿಡಿಯೇಟ್ ಬಿಟ್ಟಿಟ್ಟ ಬರೋದಿಲ್ಲ. ಅದಕ್ಕೆ ಉಟ್ಟು ಬಟ್ಟೆ ಮಡಿ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದೇ ರೇಷ್ಮೆ ಆದ್ರೆ ದೋಷ ಇಲ್ಲ, 15 ದಿವಸ ಬರುತ್ತೆ. ಇದು ಉಲನ್ ಆಗಿಬಿಟ್ರೆ ವರ್ಷಗಟ್ಟಲೆ ಬರುತ್ತೆ, ಅದಕ್ಕೆ ಇದೇ ಇಲ್ಲ. ನಮ್ಮಲ್ಲಿ ನೋಡಿ, ನೀರಲ್ಲಿ ಬೇಯಿಸಿದ, ಮೂರು ತಾಸಿಗೆ ಹೋಯ್ತು, ಎಣ್ಣೆಯಲ್ಲಿ ಕರೆದ, ವಾರಗಟ್ಟಲೆ ಬದಿರಿಗೆ ಹೋಗ್ಬೇಕಾರೆ ಕಟ್ಕೊಂಡು ಹೋಗ್ತಾರಲ್ಲ ಆ ಥರ ಅವೆಲ್ಲ ಏನವೆಲ್ಲ ತುಪ್ಪ ಎಣ್ಣೆಯಲ್ಲಿ ಉಪಯೋಗಿಸಿಬಿಟ್ಟಾಗ ಏನಾಯ್ತು? ಸೈಂಟಿಫಿಕಲಿ ಕರೆಕ್ಟ್ ಅದು. ಯಾಕೆ ನೀರಿನಿಂದ ಹಾಳಾಗಾಗ ಅದರಿಂದ ಹಾಳಾಗೋದಿಲ್ಲ. ಆ ರೀತಿ ಆ ದೇಹದಲ್ಲಿ ವ್ಯತ್ಯಾಸ ಇದೆ. ಅಲ್ಲಿ ಎಂತ ಅದೇ ತೇಜೋಮಯವಾದ ದೇಹ ಇರೋದ್ರಿಂದ ತೇಜೋರೂಪಾಣಿ ಕಾಣಿಸಿತ್ ಸ್ವೀಕೃತ್ಯ ಜಾಗರಿತ ಜಾಗರಿತವದ್ ಭುಕ್ತ್ವ ತ್ಯಾಗ ಕದಾಚನ. ಅದು ತಗೊಂಡು ಹೇಗೆ ರೇಷೋ ಇಟ್ಟು ಉಪಯೋಗಿಸ್ತೇ ಅದು ಬಿಟ್ಬಿಟ್ಟೆ. ಆ ರೀತಿ ಆ ರೀತಿ ಮಾಡ್ತಾನೆ. ಅದು ಆಪ್ಷನ್. ಅದು ಎಲ್ರಿಗಿರೋದು ಒಂದು ದೇಹ ಕಾಮನ್ ಯಾವುದು ಸುರು, ಅದರಲ್ಲೂ ವ್ಯತ್ಯಾಸ ಇಲ್ಲೇ ಇಲ್ಲ. ಬಾಹ್ಯ ದೇಹ ಅಂಬುದು ಎಲ್ರಿಗೂ ಇರಬೇಕು ಅಂತ ನಿಯಮ ಇಲ್ಲ. ಬೇಕಾದ್ರೆ ಬಿದೆ ಅಷ್ಟೇ, ಇಲ್ಲೋದ್ರಿಲ್ಲ. ಯಾವ್ದ ಬರೀ ತೇಜರೂಪ? ಯಾರ ಅಭಿಮಾನಿ ದೇವತೆ ಅದಕ್ಕೆ? ಲಕ್ಷ್ಮ್ಯಾತ್ಮಕ. ಅದು ಲಕ್ಷ್ಮ್ಯಾತ್ಮಕ, ಬೇರೆ ಅಲ್ಲ. ಏನ್ ಯಾಕೆ ಕ್ಲಿಯರ್ ಆಗ್ಲಿಲ್ಲ? ಅದು ಈ ಪ್ರಕೃತಿ ಇಲ್ಲೇ ಇಲ್ಲಲ್ಲ. ಈ ಪ್ರಕೃತಿ ಎಲ್ಲಿ ಹೋಯ್ತಿದ? ಲಿಂಗದೇಹ ಬಿಟ್ಟು ಮುಗಿದ ಕಥೆ ಇದು, ಗೊತ್ತಾಯ್ತಾ? ಈ ಬೇರೆ ಬಟ್ಟೆ ತಗೊಂಡ ಅಂದ್ರೆ ಸ್ನಾನ ಮಾಡಿ ಬಂದ. ಈಗ ಮೊದಲಿನ ಬಟ್ಟೆ ಪೂರ್ತಿ ಇಲ್ಲ, ಯಾವ್ದು ತಗೊಂಡ? ಈಗ ಪೂರ್ತಿ ಹೊಸ ಬಟ್ಟೆ ಇದು. ಮೋಕ್ಷದಲ್ಲಿ ಆ ಒಂದಿದೆ, ಅದೇ ಮೋಕ್ಷದ ವೈಶಿಷ್ಟ್ಯ. ಆದ್ರಿಂದ ಯೋಚನೆ ಮಾಡಾಗಿಲ್ಲ. ದೇಹ ಸದ್ಭಾವೇಪಿ ಸುತರಾಮ್ ಭೋಗೋಪತ್ತಿ ರೀತಿ ಸ್ವೀಕೃತ್ಯ ಜಾಗರಿತವದ್ ಭುಕ್ತ್ವ ತ್ಯಾಗ ಕದಾಚನ. ಒಮ್ಮೆ ತಗೋಬಹುದು, ಬಿಡಬಹುದು ಅಂತ. ಏನೇ ತಗೊಂಡ್ರು ಕೂಡ ಅದಕ್ಕೇನಿಲ್ಲ, ದೋಷದ ಹೆಸರೇ ಇಲ್ಲ. ಅಂತ ದೇಹ ಇದೆ. ದೇಹ ಸದ್ವ ಬಟ್ಟೆ ಮುಟ್ಟಿದ ಓ ಅಂದ್ರು, ದಾವಳಿ ಅಂದ್ರೆ ಓ ಪರವಾಗಿ ತಕ್ಷಣ ಅಂದ್ಬಿಟ್ಟು, ನಾವು ಮೈಲಿಗೆ ಆಗ್ಲಿಲ್ಲ ಅಂದ್ಬಿಟ್ಟು. ಇದು ಮೈಲಿಗೆ ಆಗ್ತೇವೆ, ಮೈಲಿಗೆ ಆಗ್ಲಿಲ್ಲ. ಲೋಕದಲ್ಲಿ ದೇವರದೆಲ್ಲ ಯಾತಕ್ಕೆ ವ್ಯತ್ಯಾಸ ಇಟ್ಟಿದ್ದಾರೆ ಅಂದ್ರೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು. ಯೋಗಿಗಳ ದೇಹ ನಮ್ಮಂತ ದೇಹ ಇರೋದಿಲ್ಲ. ರೇಷೋ ಬಟ್ಟೆ ಇದ್ದಾಗಿರ್ತದೆ, ಬಹಳ ಪ್ಯೂರ್ ಆಗಿರ್ತದೆ, ಅದು ಶೈನಿಂಗ್ ಇರುತ್ತದೆ, ಬಾಡಿಕೆ ಬರುತ್ತೆ, ಅನೇಕ ಗುಣಗಳುಂಟು. ಸಾಮಾನ್ಯರ ದೇಹ ಹೇಗದ? ಒಂದು ಹರಿದು ಬಟ್ಟೆ ಇದ್ದಾಗ, ಚಿಂದಿ ಬಟ್ಟೆ ಇದ್ದಾಗ ಅದ್ರಲ್ಲಿ ಏನಿದೆ ಕ್ವಾಲಿಟಿ? ವಾಸನೆ ಹೊಡಿತಾ ಇರುತ್ತೆ ಆ ಟೈಪ್. ಇನ್ನೂ ಕೂಡ ಅದು ಒಗೆದೇ ಇರೋ ಚಿಂದಿ ಬಟ್ಟೆ ಅಂದ್ರೆ ಹೇಗಿರ್ಬೋದು? ಇನ್ನೊಬ್ಬರು ಹಾಕೊಂಡು ಬಿಟ್ಟು ಒಗೆದು ಎಲ್ಲೋ ಹೋಗೋದು ಅದನ್ನ ಹಾಕೊಂಡಿದ್ರೆ ಹೇಗಿರ್ಬೋದು? ಹೀನ ಯೋನಿಗಳು ಅಂದ್ರೆ ಹಾಗೆ ಕೆಟ್ಟ ಕೆಟ್ಟ ಯೋನಿಯಲ್ಲಿ ಹುಟ್ಟೋದು. ಆ ರೀತಿ ಹುಟ್ಟಿದವರು ಹೀನ ಯೋನಿಗಳು, ತನಗೆ ದೇಹ ತನಗೆ ಅಸಹ್ಯ ಬರುತ್ತೆ. ಅದ್ರ ಹಾಗಲ್ಲ, ನೋಡಿದವ್ರು ಹಬ್ಬ ನೋಡಿದವ್ರು ಖುಷಿ ಕೊಡುತ್ತೆ, ನೋಡಿದವರೇ ಆಶ್ಚರ್ಯ ಪಡಬೇಕು. ಯೋಗಿಗಳನ್ನ ಕಂಡ್ರೆ ಒಳ್ಳೆ ಡ್ರೆಸ್ ಹಾಕೊಂಡ ಕಂಡ್ರೆ ಖುಷಿಯ, ನೋಡಿದವ್ರಿಗೆ ಆನಂದ ಆಗೋದಿಲ್ಲ. ಅದಕ್ಕೆ ಜ್ಞಾನಿಗಳನ್ನ ಕಂಡಾಗ ಆನಂದ ಯಾಕಾಗತ್ತಂದ್ರೆ ದೇಹದ ಕ್ವಾಲಿಟಿನೇ ಬೇರೆ. ಶುಚಿನಾಂ ಶ್ರೀಮತಾಂಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ. ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ರೆ ಹಳೆ ಬಟ್ಟೆ ಹಾಕೊಳ್ಳೋ ಪ್ರಸಂಗ ಬರೋದಿಲ್ಲ, ಕರದ ಬಟ್ಟೆ ಹಾಕೊಳ್ಳೋ ಪ್ರಸಂಗ ಬರೋದಿಲ್ಲ. ಸೊ ಜ್ಞಾನಿಗಳ ಮನೆಯಲ್ಲಿ ಹುಟ್ಟಿದ್ರೆ ಏನಾಗೋದಿಲ್ಲ? ಕೆಟ್ಟ ದೇಹ ಬರೋದಿಲ್ಲ, ಒಳ್ಳೆ ದೇಹ ಇರಿದ್ರೆ ಸುಖವಾಗಿರ್ತಾನೆ ಅಂತ. ರೋಗಿಷ್ಟ ದೇಹ ತಗೊಂಡು ಏನ್ ಮಾಡ್ತೀರಿ? ಉಪಯೋಗ ಇಲ್ಲ. ದೇಹ ಸದ್ಭಾವೇಪಿ ಸುತರಾಂ ಭೋಗೋಪತ್ತಿ ರೀತಿ ಭಾವೇನ ಸೂತ್ರ ಉಪನ್ಯಸ್ಯತಿ ಭಾವ ಇತಿ. ದೇಹ ಸದ್ಭಾವ, ದೇಹ ಬಂದ್ಮಾದಾಗ ಸುತರಾಂ ಭೋಗ ಭಾವೇನಂತೂ ದೇಹ ಇಲ್ಲದೇನೆ ಭೋಗ ಮಾಡಕ್ಕೆ ಬರುತ್ತೆ ಬೇರೆ ದೇಹದಿಂದ ಅಂತ ಹೇಳಿದಾಗ ಇದು ಸ್ವರೂಪದಿಂದ ಮಾಡೋದು ಸುಲಭ. ಯಥಾ ಜಾಗ್ರದ ಅವಸ್ಥಾಯಾಮ್ ದೇಹ ಸದ್ಭಾವೇ ಭೋಗ ಸಂಭವ ತಥಾ ಮುಕ್ತಾವಪಿ ದೇಹ ಸದ್ಭಾವೇ ಭೋಗೋಪತ್ತಿ ರೀತಿ ಸೂತ್ರಾರ್ಥ. ವಕ್ಷ್ಯಮಾಣ ದೂಷ ನಿರಾಸ ಪ್ರಸ್ತಾವಾಯ ಇದಂ ಸೂತ್ರಂ. ಮುಂದೆ ಹೇಳ್ತಕ್ಕಂಥ ಒಂದು ದೋಷ ಇದೆ, ಅದು ಕ್ಲಿಯರ್ ಮಾಡೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಪ್ರತಿ ದೃಷ್ಟಾಂತಶ್ಚಾಪಿ ವಕ್ತುಂ ಶಕ್ಯತ್ವಾತ್ ಕುತ ಏತೋ ಅತ್ರ ಸ್ಮೃತಿಂಚಾಹ ಬ್ರಹ್ಮವಿವರ್ತೆ ಚೈತಿ. ತಕ್ಷಣ ಒಂದು ಪ್ರಶ್ನೆ ಹಾಕೊಂಡ್ರು, ಏನೋ ಎಕ್ಸಾಂಪಲ್ ಕೊಟ್ಟು ಏನೋ ಹೇಳಿಬಿಟ್ರಿ, ಪ್ರತಿ ದೃಷ್ಟಾಂತ ಕೊಡಕ್ ಬರುತ್ತೆ. ದೃಷ್ಟಾಂತ ಅಂದ್ರೆ ಎಕ್ಸಾಂಪಲ್ ಫಾರ್ ಅದು. ಹಾಗೇನೆಷ್ಟು ದೃಷ್ಟಾಂತ ಕೊಟ್ರೆ ಪ್ರತಿ ದೃಷ್ಟಾಂತ? ಅದಕ್ಕೆ ಪ್ರತಿ ದೃಷ್ಟಾಂತನೂ ಎರಡು ದೃಷ್ಟಾಂತ ಕೊಡಕ್ ಬರತ್ತೆ ನಮಗೀಗ. ಒಂದು ದೃಷ್ಟಾಂತ ಫಾರ್ ಇದೆ, ಒಂದು ಅಗೇನೆಸ್ಟ್ ಇದೆ. ಏನ್ ಮಾಡ್ಬೇಕು? ಎರಡು ದೃಷ್ಟಾಂತ ಕಾಮನ್ ಆಯ್ತಲ್ಲ ಅಂದ್ರೆ ಯಾವ್ದು ಪ್ರಮಾಣ ಇದೆ ಅದು ಸ್ಟ್ಯಾಂಡ್ ಆಗುತ್ತೆ, ಉಳಿದು ಹೋಗ್ಬಿಡುತ್ತೆ, ಗೊತ್ತಾಯ್ತಾ? ಯಾವ್ದು ಪ್ರಮಾಣ ಅದಕ್ಕೆ ಹೇಳ್ತಾರೆ ಸ್ಮೃತಿಂಚಾಹ. ಸಪೋರ್ಟೆಡ್ ಸ್ಮೃತಿ ಆದಾಗ ಏನಾಯ್ತು? ಪ್ರಮಾಣ ಆಗಿದೆ. ಸಪೋರ್ಟ್ ಬರೀ ಯುಕ್ತಿ, ಬರೀ ಯುಕ್ತಿ ಬಿದ್ದು ಹೋಗ್ಬಿಡುತ್ತೆ, ಬರೀ ಯುಕ್ತಿ ಬಿದ್ದು ಹೋಗುತ್ತೆ. ಸಪೋರ್ಟ್ ಇದ್ದಾಗ ಉಳ್ಕೊಂಡ್ಬಿಡುತ್ತೆ. ಅದು ಎರಡು ಸಪೋರ್ಟ್ ಬೇಕು, ಇಲ್ಲ ಪ್ರತ್ಯಕ್ಷ, ಇಲ್ಲ ಆಗಮ. ಆಗಮದ ಸಪೋರ್ಟ್ ಇರೋದ್ರಿಂದ ನಮ್ಮ ಆರ್ಗ್ಯುಮೆಂಟ್ ಉಳಿತು, ನಿನ್ನ ಆರ್ಗ್ಯುಮೆಂಟ್ ಹೋಯ್ತು ಅಂತ ಹೇಳಿ. ಓಂ ಪ್ರದೀಪ ಆವೇಶ ತಥಾಹಿ ದರ್ಶಯತಿ ಓಂ. ಅದು ಹೇಗೆ ಎಂಬುದಕ್ಕೆ ಎಕ್ಸಾಂಪಲ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರದೀಪವತ್ ಆವೇಶ ತಥಾಹಿ ದರ್ಶಯತಿ ಓಂ. ಶರೀರ ಮನೋವಿಶ್ಯಾಪಿ ತತ್ ಪ್ರಕಾಶಯಂತಹ ಪುಣ್ಯಾನೇವ ಭೋಗಾನ್ ಅನುಭವಂತಿ ನತು ದುಃಖಾದೀನ್ ಯಥಾ ಪ್ರದೀಪೋ ದೀಪಿಕಾದಿಷು ಪ್ರವಿಷ್ಟ ತಸ್ತಂ ತೈಲಾದ್ದೇವ ಪುಂಕ್ತೆ ನತು ಕಾರ್ಷ್ಣ್ಯಾದಿ ತೀರ್ಣೋ ಹಿ ತದಾ ಸರ್ವಾನ್ ಶೋಕಾನ್ ಹೃದಯಸ್ಯ ಫಲಭವತಿ ಇತಿ ಹಿ ದರ್ಶಯತಿ. ನಚ ಸ್ವರ್ಗೇ ಲೋಕೇ ನಭಯಂ ವಿಜ ಕಿಂಚ ನಾಸ್ತಿ ಇತ್ಯಾದಿನ ಸ್ವರ್ಗಾದಿಸ್ಥಸ್ಯ ಏತದಿತಿ ವಾಚ್ಯಂ ಯತಃ ಪ್ರದೀಪವದಾವೇಶ. ಹೇಗಿದೆ ಭೋಗ ಮಾಡೋದು? ಮುಕ್ತರ ಭೋಗಕ್ಕೆ ಏನು ವಿಶೇಷ ಅಂತ ಕೇಳಿದರೆ ದೀಪ ದೃಷ್ಟಾಂತ ಕೊಟ್ರು. ದೀಪ ಏನ್ ಮಾಡುತ್ತೆ? ಶರೀರ ಮನೋವಿಶ್ಯಾಪಿ ತತ್ ಬಾಹ್ಯದೇಹ ಬಂದಷ್ಟು ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಬರೋದಿಲ್ಲ. ಯಾವ ರೀತಿ ಬರೋದಿಲ್ಲ ಅಂದ್ರೆ ಪುಣ್ಯಾನೇವ ಭೋಗಾನ ಅನುಭವಂತಿ ನತು ದುಃಖಾದೀನ್. ಪುಣ್ಯಕರವಾದ ಭೋಗಾನುಭವ ಮಾಡ್ತಾನೆ ಹೊರತು ದುಃಖಾನುಭವ ಮೋಕ್ಷದಲ್ಲಿ ಮಾಡೋದೇ ಇಲ್ಲ. ಹೇಗೆ ಅಂದ್ರೆ ಯಥಾ ಪ್ರದೀಪಃ, ದೀಪ ಇದೆ, ದೀಪಿಕಾದಿಶು ಪ್ರವಿಷ್ಟ, ಒಂದು ಅಗ್ನಿ ಒಂದು ಹೊತ್ತಿಟ್ಟಿದ್ದಾರೆ, ಬತ್ತಿಯಾಗಿ ರೆಡಿ ಮಾಡಿಬಿಟ್ಟಿದ್ದಾರೆ, ಬೆಂಕಿ ತಗೊಂಡು ಹಚ್ಚಿದ, ಈಗ ಉರಿಲಿಕ್ಕೆ ಶುರುವಾಯ್ತು, ಎಣ್ಣೆಯಲ್ಲಿ ಏನೋ ಕೊಳಕಳಿಕೆಲ್ಲ ಇದೆ. ಆದ್ರೆ ಅದೇನ್ ಮಾಡೋದು, ದೀಪ ಅದನ್ನ ತಗೊಳೋದಲ್ಲ, ಯಾವ್ದನ್ನ ತಗೊಳತ್ತೆ, ಈ ಹಂಸಟ್ ಸೀರೆ ನ್ಯಾಯ ಇದ್ದ ಹಾಗೆ, ಹಂಸಟ್ ಸೀರೆ ನ್ಯಾಯ ನೋಡ್ಲಿಕ್ಕೆ ಬರೋದಿಲ್ಲ, ಬಗ್ಗೆ ಹಂಸಗಳೇ ಸಿಗೋದಿಲ್ಲ ಫಸ್ಟ್. ಇದು ಸಿಗುತ್ತೆ ಪ್ರದೀಪ, ಏನ್ ಮಾಡತ್ತೆ, ಎಣ್ಣೆ ಬಿಡಿಸುವಾಗ ಹಾಗೆ ಬಿಟ್ಬಿಡುತ್ತೆ, ಕಸರೆಲ್ಲ ಇರುತ್ತಲ್ಲ ಹಾಗೆ ಬಿಟ್ಟು ನೋಡಿ ಉಳ್ಕೊಂಡಿರುತ್ತೆ, ಅದನ್ನ ತಗೊಳೋದಿಲ್ಲ. ಅದು ಆ ರೀತಿ ಮಾಡಕ್ ಬರುತ್ತೆ. ದೀಪಕ್ಕೆ ಏನ್ ಕೆಪಾಸಿಟಿ ಇದೆಯಲ್ಲ, ತೇಜೋಮಯವಾದ ದೇಹ ಮುಕ್ತರದಾದ್ರಿಂದ ಅವ್ರಿಗೇನಾಗತ್ತೆ, ಇಲ್ಲಿ ನಮಗೆ ಆ ಸಾಮರ್ಥ್ಯ ಇಲ್ಲ, ಮುಕ್ತ ಸಂಸಾರದಲ್ಲಿ ಸಾಮರ್ಥ್ಯ ಇಲ್ಲ, ಅಲ್ಲಿ ಸಾಮರ್ಥ್ಯ ಇದೆ. ಸಂಸಾರ ಯೋಗಿಗಳಿಗೆ ಸಾಮರ್ಥ್ಯ ಇದೆ, ಸಾಮಾನ್ಯ ಯೋಗಿಗಳಿಗಿದೆ. ಅಂತ ಯೋಗಿಗಳಲ್ಲೂ ಕ್ವಾಲಿಟಿ ಇದೆ, ಮತ್ತೆ ಬಟ್ಟೆಯಲ್ಲೂ ರೇಷ್ಮೆ, ಪ್ಯೂರ್ ರೇಷ್ಮೆ ಬೇರೆ, ಸ್ವಲ್ಪ ಮಿಕ್ಸ್ಡ್ ಬೇರೆ, ಅದರಲ್ಲೂ ಕೂಡ ವೆರೈಟಿ ಆಗಿರ್ತದ, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇವ್ರದ್ದೆಲ್ಲ 100% ರುಚಿಗಳದೆಲ್ಲ 100% ಮುಕ್ತರಿದ್ದಾಗೆ ಇರ್ತಾರೆ ಅಷ್ಟೇ. ಆಚಾರ್ಯರು ಮಾತಾಡ್ ಮುಕ್ತಾನಾಂ ಪಾಂಡವಾನಾಂಚ ಅಂತರಂ ಕಿಂಚಿ ದೇವಹಿ, ಅವ್ರು ಎಷ್ಟು ಡಿಫರೆನ್ಸ್ ಅಂದ್ರೆ ಮೈನ್ಯೂಟ್ ಡಿಫರೆನ್ಸ್, ಅಷ್ಟು ಆ ಕ್ವಾಲಿಟಿ ಮೇಂಟೈನ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಷ್ಟು ಎಷ್ಟೋ ಸತ್ತು ಪ್ರೊಫೆಸರ್ ಸ್ಟೂಡೆಂಟ್ ಬುದ್ಧಿವಂತ ಆಗ್ಬಿಡ್ತಾನೆ ಆ ಟೈಪ್, ಗೊತ್ತಾಯ್ತಾ, ಪ್ರೊಫೆಸರ್ ಗೈಡ್ ಮಾಡೋಷ್ಟು ಮಟ್ಟಿಗೆ ಇರ್ತಾರೆ. ಅಮುಕ್ತರಾದ್ರೂ ಕೂಡ ಮುಕ್ತರಿಗೆ, ಉದಾಹರಣೆಗೆ ಒಬ್ಬ ಮುಕ್ತ ಇಂದ್ರದೇವರಿದ್ದಾರೆ, ಅಮುಕ್ತ ಬ್ರಹ್ಮದೇವರಿದ್ದಾರೆ, ಯಾರು ಗ್ರೇಟ್ ಇದ್ರಲ್ಲಿ, ಅಮುಕ್ತ ಬ್ರಹ್ಮದೇವರೇ ಗ್ರೇಟ್. ರಿಟೈರ್ ಆಗೋ ಸ್ಯಾಲರಿ ಎಷ್ಟು, 50,000 ಸ್ಟಾರ್ಟಿಂಗ್ ಸ್ಯಾಲರಿ, 10,000 ಹೊಸವೊಂದು, ಯಾರು ಗ್ರೇಟ್ ಇಲ್ಲಿ, ಯಾರು ಗ್ರೇಟ್ ಇದ್ರಲ್ಲಿ, ಸ್ಟಾರ್ಟಿಂಗ್ ಹತ್ತಿವ್ರು ಅಲ್ಲಿ ಅಲ್ಲಿಗಟ್ಟು ಲಕ್ಷಾಂತರ ಆಗ್ಬಿಟ್ಟಿರ್ತಾನೆ ಆಗ್ಲೇ. ಅದೇನ್ ಮಾಡ್ಬೋದು, ಅವನ ಸಂಬಳ ಜಾಸ್ತಿ, ಪಾಪ ಅವನು ಕಡಿಮೆ ಅಂತ, ಇವಂದು ಜಾಸ್ತಿ ಅಂತಾರೆ. ಅದಕ್ಕೆ ಮುಂದೆ ನೋಡ್ಕೊಳ್ಳಿ. ಸೊ ಮುಕ್ತಿಯೋಗ್ಯರು ಮುಕ್ತೊಬ್ಬರಾಗಿದ್ರೆ ಸಾಮಾನ್ಯ ಮುಕ್ತರಿಗಿಂತ ಎಂಜಾಯ್ ಮೋರ್ ಹೇಳಿತಾ. ಆದ್ರೆ ಅವರವರಲ್ಲೇ ಡಿಫ್ರೆನ್ಸ್ ಬಂದ್ರೆ, ಮುಕ್ತ ಇಂದ್ರದೇವರಿದ್ದಾರೆ, ಅಮುಕ್ತ ಇಂದ್ರದೇವರಿದ್ದಾರೆ, ಅದರಲ್ಲಿ ಯಾರು ಗ್ರೇಟ್, ಮುಕ್ತರು ಗ್ರೇಟ್. ಅರ್ಥ ಆಯ್ತಾ? ಅದೆಲ್ಲ ತಾರತಮ್ಯ ಸರಿಯಾಗಿ ಗೊತ್ತಿರಬೇಕು. ಯೋಗಿಗಳಲ್ಲಿ ವ್ಯತ್ಯಾಸ ಇದೆ. ಯಥಾ ಪ್ರದೀಪ ದೀಪಿಕಾದಿಷು ಪ್ರವಿಷ್ಟ ತತ್ಸ್ತಂ ತೈಲಾದ್ದೇವ ಭುಂಕ್ತೆ ನತು ಕಾರ್ಷ್ಣ್ಯಾದಿ, ತೈಲ ಭಾಗ ಮಾತ್ರ ತಗೊಳುತ್ತೆ ಹೊರತು ಕಪ್ಪು ಭಾಗ ತಗೊಳ್ಳೋದಿಲ್ಲ. ಅದೇ ರೀತಿನೇ ತೀರ್ಣೋ, ಹೀಗೆ ಎಳ್ಳು ಎಣ್ಣೆ, ಎರಡು ಎಣ್ಣೆ ಕಪ್ಪು ಕಾಣಿಸುತ್ತೆ, ಎಳ್ಳು ಕಪ್ಪು ಇದೆ, ದೀಪ ಮಾತ್ರ ಕಪ್ಪು ಬರುತ್ತೆ. ದೀಪ ದೀಪ ಹೇಗಿರುತ್ತೆ, ಯಥಾ ಪ್ರಕಾರ ದೀಪನೇ, ಕಪ್ಪು ದೀಪ ಅಂತ ಬರೋದಿಲ್ಲ ಅದರೊಳಗೆ. ಆ ರೀತಿನೇ ತೀರ್ಣೋ ಹಿ ತದಾ ಸರ್ವಾನ್ ಶೋಕಾನ್ ಹೃದಯಶ್ಚ ಭವತಿ. ಮುಕ್ತಿಯಲ್ಲಿ ಏನಾಗಿರ್ತಾನೆ ಅಂದ್ರೆ, ಎಲ್ಲ ಶೋಕದ ಪ್ರಶ್ನೆ ಕೇಳಬಾರದು ನೀವು. ಸ್ವಲ್ಪ ಶ್ಲೋಕ ಅಂದ್ರೆ ಮುಕ್ತಿ ಅಲ್ಲ, ಶೋಕದ ಟ್ರೇಸ್ ಇದ್ರು ಕೂಡ ಏನಲ್ಲ, ಮುಕ್ತಿ ಇಲ್ಲ. ಅದು ಬಹಳ ಇಂಪಾರ್ಟೆಂಟ್. ಅದು ಇತಿ ದರ್ಶಯತಿ. ಹಾಗೊಂದು ಪ್ರಶ್ನೆ ಬಂತು, ಇದೆಲ್ಲ ಸ್ವರ್ಗಕ್ಕೆ ಅಪ್ಲೈ ಮಾಡ್ತಾರೆ ಅಂತ ಕಾಣಿಸ್ತದೆ ಅಂತ ಹೇಳಿದ್ರೆ, ಆ ಕೇಸ್ ಅಲ್ಲ ಅಂತ ಹೇಳ್ತಾರೆ. ಅದು ನಾಳೆ ಸ್ವರ್ಗದಲ್ಲೂ ಹೀಗಿರುತ್ತಲ್ಲ ಅಂತ ಕೇಳಿದ್ರೆ, ಸ್ವರ್ಗದ ಕೇಸ್ ಅಲ್ಲ ಇದು, ಬೇರೆ ಕೇಸ್ ಅಂತ ಪ್ರೂವ್ ಮಾಡ್ತಾರೆ. ಅದನ್ನ ನಾಳೆ ನಾಳೆ ಮುಂದುವರ್ಸೋಣ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್. ನಾಳೆ ನಾಳೆ ಇರಲಿ ಪಾಠ, ಯಾಕೆ ತಪ್ಪೇನ, ಟೀಕಾರ ಆರಾಧನೆ ತತ್ವಪ್ರಕಾಶಕ್ಕೆ ಏನ್ ತೊಂದರೆ ಇಲ್ಲ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ. ಇವ ಸಾಯಂಕಾಲ ಬಂಡಾಕೇರಿ ಸ್ವಾಮಿಗಳು ಚಾತುರ್ಮಾಸ ಕೊಡ್ತಾ ಇದ್ದಾರೆ, ವಿದ್ಯಾಪೀಠದಲ್ಲಿ ಕಾರ್ಯಕ್ರಮ ಇದೆ, ಅವರಿಗೆ ಸ್ವಾಗತ ಸಮಾರಂಭ ಇದೆ 6 ಗಂಟೆಗೆ ಸಾಯಂಕಾಲ. 6 ಗಂಟೆಗೆ ಸ್ವಾಗತ, 6:30 ಸಭಾ ಕಾರ್ಯಕ್ರಮ, ಎಲ್ಲರೂ ಬರಬೇಕು ಅಂತ ಹೇಳಿ ಹೇಳ್ಕಳಿಸಿದ್ದಾರೆ. ಬರೆಲ್ಲ ಬರಬೇಕು, ಉಪನ್ಯಾಸ ಇರುತ್ತೆ ನಾಳೆ, ಇಲ್ಲಿ ಉಪನ್ಯಾಸ ಇರುತ್ತೆ ನಾಳೆ, ಇಲ್ಲಿ ಉಪನ್ಯಾಸ ಇರುತ್ತೆ ಸಾಯಂಕಾಲ, ಇವತ್ತು ಅಲ್ಲಿರುತ್ತೆ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್.